क्या है?
मम वाचमिमां प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं निगृह्णति वाणिते करवाण्यम्ब शरणं हृदि सर्वदा मद्वाक्यसरणिर्भूयात् श्रीमदाचार्यभावका सर्वोत्तमो विष्णुरथो रमा च ब्रह्मा च वायुश्च तदीयपत्न्यो मन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्षामि लेशतः गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम् ಪರಮ ಪವಿತ್ರವಾದ ಭಗವದ್ಗೀತೆಯಲ್ಲಿ ಭಗವಂತನಾದ ಕೃಷ್ಣ ಹೇಗೆ ಅರ್ಜುನನಿಗೆ ಯುದ್ಧವನ್ನು ಮಾಡಲೇಬೇಕು ಅಂತ ಹೇಳೋದಕ್ಕೆ ಮತ್ತೊಂದು ಕಾರಣವನ್ನು ಕೊಟ್ಟಿದ್ದಾನೆ. ಚಾತುರ್ವರ್ಣೇನ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಚಾತುರ್ವರ್ಣವನ್ನು ಮಾಡಿರೋದು ನಾನು, ಆ ಚಾತುರ್ವರ್ಣದ ವ್ಯವಸ್ಥೆಗೆ ಒಳಪಟ್ಟಂತೆ ಬದುಕಬೇಕಾದ ಕರ್ತವ್ಯ ಉಳಿದವರದೆಲ್ಲಾಗಿ ಜಗತ್ತಿನ ಮುಖ್ಯಸ್ಥನಾದವನು ಭಗವಂತ. ಅವನು ಮಾಡಿದ ಮೇಲೆ ಅದನ್ನು ಅನುಸರಿಸಬೇಕಾದ ಎಲ್ಲರ ಕರ್ತವ್ಯ. ಎಷ್ಟೋ ಸರ್ತಿ ಕೆಲವು ಪದಾರ್ಥಗಳೇನೋ ಅವ್ಯವಸ್ಥೆ ಕಂಡ ಕಾಣ್ತಾ ಇರುತ್ತೆ. ಯಾರೋ ಬರ್ತಾರೆ, ಏನ್ರಿ ಯಾರಿಗೆಲ್ಲ ಮಾಡಿದ್ದು ಅಂತ ಕೇಳಿದೆ. ಯಜಮಾನವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಮತ್ತೆ ಯಾರು ಮಾತಾಡೋದೇ ಇಲ್ಲ. ಹುಡುದವರು ಮಾಡಿದಾಗ ಮಾತಾಡಬಹುದು, ಅದು ಭಗವಂತ ಮಾತಾಡಿದಾಗ ಅದಕ್ಕೆ ಪ್ರಶ್ನೆ ಇಲ್ಲ. ಸಂಬಂಧಪಟ್ಟವನು ಮಾಡಿದಾಗ ವ್ಯವಸ್ಥೆಗೆ ತಲೆ ಬಾಗಲೇಬೇಕಾಗತ್ತೆ. ಆ ರೀತಿ ಮಾಡಿದ್ದಾರು ತಪ್ಪಲ್ಲದೆ ಪ್ರಶ್ನೆ ಮಾಡಿದ್ರೆ ಭಗವಂತ ಹೇಳ್ತಾನೆ, ಗುಣಕರ್ಮ ವಿಭಾಗಶಃ, ನಾನು ಗುಣ ಮತ್ತು ಕರ್ಮಗಳನ್ನು ವಿಭಾಗ ಮಾಡಿ ಅದಕ್ಕೆ ತಕ್ಕಂತೆ ಜಾತಿ ವ್ಯವಸ್ಥೆ ಮಾಡಿರೋದ್ರಿಂದ ನಾನು ಆ ರೀತಿ ಹೇಳ್ತಾ ಇದ್ದೇನೆ. ಇದು ತುಂಬಾ ಅನೇಕ ಗಮನಿಸಬೇಕಾದ ಅಂಶ ಇದೆ. ವರ್ಣ ಮತ್ತು ಜಾತಿ ಎರಡು ಪದಗಳನ್ನು ಉಪಯೋಗಿಸ್ತಾರೆ. ವರ್ಣ ಮತ್ತು ಜಾತಿ ಎರಡು ತುಂಬಾ ವ್ಯತ್ಯಾಸ ಉಂಟು. ಜಾತಿ ಅನ್ನೋದು ಹೆಚ್ಚಾಗಿ ಫಿಸಿಕಲ್ ಸಂಬಂಧಪಟ್ಟಿತ್ತು, ಆದರೆ ವರ್ಣ ಅಂತಕ್ಕಂಥದ್ದು ಅದಕ್ಕಿಂತ ಹೆಚ್ಚು ಅರ್ಥ ಕೊಡ್ತಕ್ಕಂಥದ್ದು. ಅದನ್ನು ಇಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ವರ್ಣ ವ್ಯವಸ್ಥೆ ಬೇರೆ, ವರ್ಣಗಳು ನಾಲ್ಕೆ, ಈ ಜಾತಿಗಳು ನೂರಾರು. ನಮಗಾಗ ಹೊಸ ವಿಷಯವನ್ನು ಗೊತ್ತಾಗುತ್ತೆ. ವರ್ಣಗಳು ನಾಲ್ಕು, ಜಾತಿಗಳು ನೂರಾರು ಆಗಿರೋದ್ರಿಂದ ಪ್ರಾಧಾನ್ಯ ಯಾವುದಕ್ಕೆ? ಭಗವಂತ ಮಾಡಿರೋದು ಯಾವುದು? ವರ್ಣಗಳನ್ನು. ವರ್ಣಕ್ಕೆ ತಕ್ಕಂತೆ ವ್ಯವಸ್ಥೆ ಉಂಟು. ಆ ವರ್ಣ ವ್ಯವಸ್ಥೆಯನ್ನು ವಿಶ್ಲೇಷಣೆ ಮಾಡ್ತಾ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಅನುಸರಿಸಿಯೇ ಬದುಕಬೇಕು. ಕಾರಣ ಅದರ ಹಿಂದೆ ದೊಡ್ಡ ಉದ್ದೇಶ ಇದೆ. ಎರಡು ಉದ್ದೇಶ ಇದೆ, ಹಿನ್ನೆಲೆ ಒಂದು, ಮುಂದಾಗಬೇಕಾದ್ದೊಂದು. ಹಿನ್ನೆಲೆ ಮುಂದಾಗಬೇಕಾದ ಒಂದು ಕಾರ್ಯ, ಇನ್ನು ಮುನ್ನೆಲೆ ಅಂತ ಬೇಕಾದ್ರೆ ಕರಿಬಹುದು. ಅದು ಹಿಂದೆ ಒಂದು ಕಾರಣ ಇದೆ. ಒಂದು ಯಾವುದೇ ಒಬ್ಬ ವ್ಯಕ್ತಿ ಒಂದು ದೇಹವನ್ನು ಪಡೆಯಲಿಕ್ಕೆ ಕಾರಣ ಒಂದು ಗುಣ ಇದೆ. ಗುಣಗಳ ಬೇಸಿಸ್ ಮೇಲೆ ಅವನಿಗಂತ ದೇಹ ಬರುತ್ತೆ. ಕಾರಣ ಏನು? ಆ ದೇಹಕ್ಕೆ ತಕ್ಕಂಥ ಕೆಲಸ ಬೇರೆ ಇದೆ, ಅದನ್ನು ಹೇಳಬೇಕಾಗಿ. ಸಾಮಾನ್ಯ ಲೋಕದೊಳಗೆ ಏನಾಗುತ್ತೆ, ಯಾವುದೋ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಆದರೆ ಕ್ವಾಲಿಫಿಕೇಶನ್ ನೋಡ್ತಾರೆ. ಅಪಾಯಿಂಟ್ಮೆಂಟ್ ಆದಮೇಲೆ ಡ್ಯೂಟಿ ಏನು ಮಾಡಬೇಕು ಅಂತ ನೋಡ್ತಾರೆ. ಆ ಕ್ವಾಲಿಫಿಕೇಶನ್ ತಕ್ಕಂತೆ ಡ್ಯೂಟಿ ಇದು. ಗುಣ ಕರ್ಮಗಳ ಮಧ್ಯೆ ವ್ಯಕ್ತಿ ಇದ್ದಾರೆ. ನಮ್ಮ ದೇಹದ ಹಿಂದೆ ದೊಡ್ಡ ಹಿನ್ನೆಲೆಯಾಗಿ ಗುಣಗಳು ಸೇರಿದೆ. ಆ ಗುಣಗಳ ತಯಾರಾದ ದೇಹ ಮುಂದೆ ಈ ರೀತಿ ಹೋಗ್ತಾ ಇದೆ. ಯಾರೋ ಬರ್ತಾರೆ, ಯಾವುದೋ ಗಾಡಿ ತಗೊಂಡು ಬಿಡ್ತಾರೆ. ಏನಿದು ಪ್ರಯಾಣಕ್ಕೇನು ಅನುಕೂಲವಾಗಿಲ್ಲ ಅಂತ ಕೇಳಿದ್ರೆ, ಓ ಹೌದಾ, ರೀ ಪ್ರಯಾಣಕ್ಕೆ ಉಪಯೋಗಿಸೇ ಬರದಾಗಿತ್ತು ಅಂದ್ರೆ ಅದಕ್ಕೆ ನಾ ಮಾಡೇ ಇಲ್ಲ ಅದನ್ನ ಅಂತ ಹೇಳಿ. ಪ್ರಯಾಣಕ್ಕೋಸ್ಕರ ಮಾಡಿದ್ದಲ್ಲ ಇದನ್ನ, ಉದ್ದೇಶನೇ ಬೇರೆ ಇದೆ. ನಮಗಾಗ ಅರ್ಥ ಆಗ ಇವತ್ತು ಪ್ರಯಾಣ ಯಾವ ಉದ್ದೇಶಕ್ಕೆ ಯಾವುದನ್ನು ಮಾಡಿರ್ತಾರೋ ಅದಕ್ಕೆ ಅದು ಬರದೇ ಹೋದ್ರೆ ಪ್ರಶ್ನೆ ಮಾಡಬಹುದು. ಆದರೆ ಯಾವುದೋ ಉದ್ದೇಶಕ್ಕೊಂದು ಮಾಡಿದ್ದನ್ನ ಮತ್ತೆ ಯಾವುದೋ ಉದ್ದೇಶಕ್ಕೆ ಉಪಯೋಗಿಸಿದರೆ ಅದು ಮಾಡಿದವರ ತಪ್ಪಲ್ಲ, ಉಪಯೋಗಿಸುವವರ ತಪ್ಪು ಅಂತ ಅರ್ಥ. ಅದಕ್ಕೆ ಎಷ್ಟೋ ಸರ್ತೆ ಒಂದುಕೊಂಡು ಲಿಟ್ರೇಚರ್ ಕೊಟ್ಬಿಡ್ತಾರೆ. ಯಾವುದೇ ಒಂದು ನಾವು ವಸ್ತುಗಳನ್ನು ಕೊಂಡಾಗ ಒಂದು ಲಿಟ್ರೇಚರ್ ಕೊಡ್ತಾರೆ, ಅದಕ್ಕೆ ತಕ್ಕಂತೆ ಉಪಯೋಗಿಸಿದರೆ ಮಾತ್ರ ಅದರ ಮಹತ್ವ. ಹೆಚ್ಚು ಕಡೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿಬಿಡ್ತಾರೆ, ನಾವು ಜವಾಬ್ದಾರರಲ್ಲ. ಈ ದೃಷ್ಟಿಯಿಂದ ಭಗವಂತ ನಮಗೆ ದೇಹ ಕೊಟ್ಟ ಭಗವಂತ ದೇಹದ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಇದು ನಮಗೆ ಅರ್ಥವಾದರೆ ದೇಹದ ಬಗ್ಗೆ ಯೋಚನೆ ಮಾಡಿಯಲ್ಲ, ನಾವೀಗ ದೇಹದ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ, ನಾವು ಕೇವಲ ಯಾಂತ್ರಿಕವಾಗಿ ದೇಹದ ಬಳಕೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ದೇಹಕ್ಕೊಂದು ಗುರಿ ಇದೆ. ಜಗತ್ತಿಗೇನು ಬೇಕು? ಒಂದು ತಿಳುವಳಿಕೆ ಬೇಕು, ಒಂದು ರಕ್ಷಣೆ ಬೇಕು, ಒಂದು ವಸ್ತುಗಳ ಸಂಪರ್ಕಕ್ಕೆ ವ್ಯಾಪಾರ ಬೇಕು, ಮತ್ತು ಮೂಮೆಂಟ್ಗೋಸ್ಕರ ಪರಿಚರ್ಯ ಬೇಕು. ನಾಲ್ಕು ಕೆಲಸ ಆಗಲೇಬೇಕು. ಮನೆಯೊಳಗೂ ನಾಲ್ಕು ಕೆಲಸ, ಹೊರಗೂ ನಾಲ್ಕು ಕೆಲಸ, ಜಗತ್ತಿನಲ್ಲಿ ಯಾವುದೇ ಒಂದು ಆಗಬೇಕಾದರೆ ನಾಲ್ಕು ಕೆಲಸ ಆಗಲೇಬೇಕು. ಆ ನಾಲ್ಕು ಕೆಲಸಕ್ಕೆ ತಕ್ಕಂತೆ ದೇಹವನ್ನು ಮಾಡಿ. ಇವತ್ತು ತಲೆಯನ್ನು ಡಿಸೈನ್ ಮಾಡೋ ರೀತಿಯೇ ಬೇರೆ, ಕೈಗಳ ರೀತಿಯೇ ಬೇರೆ. ತಲೆಯಿಂದ ಏನು ಹಿಡಿಲಕ್ಕಾಗೋದೇ ಇಲ್ಲ, ತಲೆಯಿಂದ ಏನು ಹಿಡಿಲಕ್ಕಾಗೋದಿಲ್ಲ. ಕೈಕಾಲಿಲ್ಲ ಅಂತ ಉಳಿಸಿಬಿಡಿ, ಬರೀ ತಲೆ ಇದೆ. ಯಾರು ವಸ್ತು ತಗೊಳಕ್ ಬರುತ್ತೆ ನಮಗೆ? ಸಾಧ್ಯನೇ ಇಲ್ಲ. ಅದು ಕೈಯಿಂದ ಸಾಧ್ಯ, ತಲೆಯಿಂದ ಸಾಧ್ಯ ಇಲ್ಲ. ಆದರೆ ತಲೆ ಕೈಯಿಂದ ಯೋಚನೆ ಮಾಡಕ್ಕೆ ಬರೋದಿಲ್ಲ, ತಲೆಯಿಂದ ಯೋಚನೆ ಮಾಡಿರ್ತಾರೆ. ಕೈಯಿಂದ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಯೋಚನೆ ಮಾಡಿದ್ದನ್ನು ಮಾಡಲಿಕ್ಕೆ ಕೈಯೇ ಹೊರತು ಯೋಚನೆ ಮಾಡಕ್ಕೆ ತಲೆನೇ ಆಗಬೇಕು. ಇನ್ನು ಯೋಚನೆ ಮಾಡಿದ ಕೈ ಹಾಕ್ತಾನೆ. ಆದರೆ ವಸ್ತು ಸಿಗಬೇಕಾದ್ರೆ ಅಲ್ಲಿ ಹೋಗಬೇಕಲ್ಲ, ಅದಕ್ಕೆ ಕಾಲು ಬೇಕು. ವಸ್ತು ಸಿಗಬೇಕು, ಅಲ್ಲಿ ಹೋಗದೆ ಹೋದರೆ ಆಗೋದೇ ಇಲ್ಲ. ಒಬ್ಬ ಕಾಲಿಲ್ಲದವನಿಗೆ ವಸ್ತು ಕಣ್ಣಾರೆ ಕಂಡರೂ ಕೂಡ ಆ ತಗೊಳ್ಬೇಕಾಗೋದಿಲ್ಲ ಅದನ್ನು, ಯಾಕೆ ಅವನಿಗೆ ಕಾಲಿಲ್ಲ. ಅದು ನಮ್ಮದೇ ಸ್ಥಿತಿಯೊಳಗೆ ಭಗವಂತ ಏನು ವ್ಯವಸ್ಥೆ ಮಾಡ್ತಾನೆ? ಪುರುಷ ಸೂಕ್ತ ಹಿಡಿದಂತೆ ಮುಖ ಬಾಹು ಊರು ಪಾದ, ಮುಖ ಬಾಹು ಊರು ಮತ್ತು ಪಾದ ನಾಲ್ಕರ ಪರ್ಪಸ್ ಎಷ್ಟು ವಿಚಿತ್ರ ಇದು. ಕಾಲಿಲ್ಲ ಅಂದ್ರೆ ಆಗೋ ಎಷ್ಟು ಅನಾಹುತ ಉಂಟು, ಕೈ ಇಲ್ಲ ಅಂದ್ರೆ ಎಷ್ಟು ಅನಾಹುತ. ಕಾಲು ತಡೆಯಿಲ್ಲ, ನಿಲ್ಲಕ್ಕೆ ಬರೋದಿಲ್ಲ ಅವನಿಗೆ. ಕಾಲು ಮೂವ್ಮೆಂಟ್ ಬೇರೆ, ನಿಲ್ಲಕ್ಕೆ ಬರೋದಿಲ್ಲ ಅವನಿಗೆ. ತಡೆ ನೋವು ಪ್ರಾರಂಭವಾಯಿತು ಅಂತ ಕೇಳಿದ್ರೆ ಕೀಲು ನೋವು ಪ್ರಾರಂಭವಾದರೆ ಎಷ್ಟು ಸಮಸ್ಯೆ ಆಗುತ್ತೆ ಅವನಿಗೆ. ಇನ್ನು ತಡೆ ಇಲ್ಲ ಅಂತ ಹೇಳಿದ್ರಂತೂ ಪೂರ್ತಿ ಗೊಂದಲ, ಸಮಾಜದೊಳಗೆ ಅತ್ಯಂತ ಹೀನಾಯವಾದ ಸ್ಥಿತಿಯನ್ನು ತಲುಪಿಟ್ಟು ಬಿಡ್ತಾನೆ. ಈ ನಾಲ್ಕು ಕೆಲಸ ನಮಗೆ ಆಗಬೇಕು ಅಂತ ನಾಲ್ಕು ಅವಯವ ಕೊಟ್ಟಿರೋ. ಆ ನಾಲ್ಕು ಅವಯವನ್ನು ಹೇಗೆ ಡಿಸೈನ್ ಮಾಡಿದ್ದಾನೆ? ಆ ಕೆಲಸ ಮಾಡಲು ಕಾಲಿನಿಂದ ಓಡಾಡಲಿಕ್ಕೆ ಬರತಕ್ಕಂಥ ರೀತಿಯಲ್ಲಿ ಕಾಲು ಡಿಸೈನ್ ಆಗಿರೋ. ಕೈಗಳಿಂದ ಇವತ್ತು ಕರ್ಮಾಂತಷ್ಟ ಕೈಯಿಂದ ಅಂತ ಅರ್ಥ ಮಾಡ್ಕೋತೇವೆ, ಆ ರೀತಿ ಕೈಗಳ ತಯಾರಿ. ಬಾಹುಗಳು ಬಾಹುಬಲದ ರೀತಿ, ತೊಡೆಗಳ ರೀತಿ, ಮುಖ್ಯವಾಗಿ ತಲೆಯ ರೀತಿ. ಇವು ಯಾವುದು ಒಂದಕ್ಕೊಂದು ಸಬ್ಸ್ಟಿಟ್ಯೂಟ್ ಅಲ್ಲ, ಮತ್ತೆ ಎಲ್ಲ ಪ್ರತ್ಯೇಕವಾಗಿ ಇರಲೇಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಆಗಿದ್ರೆ ಯಾವುದನ್ನು ದೇವರೇ ಬಿಟ್ಟು ಬಿಡ್ತಾ ಇದ್ದೆ ಬೇಕಾಗಿಲ್ಲ. ಪ್ರತಿಯೊಂದು ಕೂಡ ಅತ್ಯಂತ ಅವಶ್ಯಕ. ನಮ್ಮ ದೇಹಕ್ಕೆ ನಾಲ್ಕು ಹೇಗೆ ಅವಶ್ಯಕವೋ, ಸಮಾಜಕ್ಕೂ ನಾಲ್ಕು ಅವಶ್ಯಕ ಅಂತ ಹೇಳಿದ್ದೆ. ದೇಹದ ಮುನ್ನಡೆಗೆ ನಾಲ್ಕು ಹೇಗೆ ಬೇಕೋ, ಸಮಾಜದ ಮುನ್ನಡೆಗೆ ನಾಲ್ಕು ನಮಗೆ ಬೇಕು. ಆ ನಾಲ್ಕನ್ನು ನಿರ್ವಹಣೆ ಮಾಡಬೇಕಾದ್ರೆ ವಿಶೇಷವಾಗಿ ನಾಲ್ಕರ ತಕ್ಕಂತೆ ದೇಹ ಮಾಡಬೇಕಾದ್ರಿಂದ ಅದ ದೇಹ ನಾನು ಕೊಟ್ಟಿದ್ದೇನೆ, ದೇಹಗಳನ್ನು ಹಾಗೆ ಮಾಡಿದ್ದೇನೆ. ಇವತ್ತಿನ ದಿವಸ ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲ ಲಗೇಜ್ ಒಂದರಲ್ಲಿ ಹಾಕಿಬಿಡ್ತಾನೆ, ತಾನು ಜರ್ನಿ ಮಾಡೋದಕ್ಕೋಸ್ಕರ ಇದರಲ್ಲಿ ಹೊರಟುಬಿಡ್ತಾನೆ. ಇವತ್ತು ಈ ಅರ್ಥ ನಮಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ವೈಕುಂಠ ಯಾತ್ರೆಗೂ ಕೂಡ ಈ ನಾಲ್ಕು ಅಂಗಗಳು ಬೇಕೇ ಬೇಕು. ಅದಕ್ಕೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಯಾರು ಚಾತುರ್ವರ್ಣ್ಯ ಇಲ್ಲ ಅಂತ ಹೇಳ್ತಾರೆ, ಹಾಗಿದ್ರೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ, ಹಾಗಿದ್ರೆ ಹೇಳೋದಕ್ಕಾಗದೇ. ಚಾತುರ್ವರ್ಣ್ಯದ ವ್ಯವಸ್ಥೆ ನಮ್ಮಲ್ಲೇ ಇಲ್ಲ ಅಂತ ಅಡಗಳೇ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ನಾವು ಏನೋ ತಪ್ಪಿ ಮಾತಾಡಬಹುದೇ ಹೊರತು, ವಸ್ತುಸ್ಥಿತಿ ಅಂದರೆ ಭಗವಂತನೇ ಮಾಡಿದ ವ್ಯವಸ್ಥೆ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ, ಮಯಾ ಶಬ್ದಕ್ಕೆ ಇನ್ನೊಂದರ್ಥ, ಮಯ ಅಂದ್ರೆ ನನ್ನಿಂದ ಅಂತ ಒಂದರ್ಥ, ಇನ್ನೊಂದರ್ಥ ಮಾ ಅಂದ್ರೆ ಜ್ಞಾನ ಅಂತ. ಮಾ ಅಂದ್ರೆ ಜ್ಞಾನ, ಮಯ ಜ್ಞಾನಪೂರ್ವಕವಾಗಿ ಮಾಡಿರದೆ ಹೊರತು ಏನೋ ಮಾಡಲಿಕ್ಕೆ ಏನೋ ಮಾಡಿದ್ದಲ್ಲ. ಮತ್ತೆ ಅದಿರುತ್ತಾರೆ, ಏನು ಹೀಗೆ ಮಾಡಿದ್ದೀರಿ ಅಂದ್ರೆ ಏನೋ ಅನ್ಕೊಂಡೆ ಕೊನೆ ಏನೋ ಆಗಿಬಿಡ್ತು, ಮತ್ತೆ ಏನೋ ಅನ್ನಿಸ್ತು ಇದು ಒಂದಿರಲಿ ಅಂತ ಇಟ್ಬಿಟ್ಟು ಅಂತ ಹೇಳ್ತಾನೆ. ಬನ್ನಿ ಹೇಳ್ತಾರಲ್ಲ, ಗಣೇಶನ್ ಮಾಡಕ್ಕೆ ಅವ್ರ ಅಪ್ಪನ ಮಾಡಿದ ಅಂತ ಒಂದು ಕತೆ ಇದೆಯಲ್ಲ. ಗಣೇಶನ್ ಮಾಡಕ್ಕೆ ಅಂತ ಹೋದ, ಅವ್ರ ಅಪ್ಪನ ಮಾಡೋದು ಭಾರಿ ಸುಲಭ, ಆಕಾರ ಇದು ಕಣ್ಣಿಗೆ ಏನೂ ಮಾಡಬೇಕಾಗಿಲ್ಲ, ಅದೇ ಭಾಳ ಸುಲಭ ಮಾಡಿ ಹಾಕಿಬಿಡಬಹುದು. ಆ ರೀತಿ ಮಾಡಿದ್ನೋ ದೇವರು ಅಂದ್ರೆ ಇಲ್ಲ ಇಲ್ಲ, ಮಯ ಜ್ಞಾನಪೂರ್ವಕ ಮಾಡಿದ್ದೇನೆ ಹೊರತು ಹೀಗೆ ಮಾಡಿದ್ದಲ್ಲ. ಆಗ ನಮಗೆ ಯೋಚನೆ ಆಗಿದೆ, ದೇವರು ಮಾಡಿದ್ದಾನೆ ಅಂದ್ರೆ ಸಾಕು, ದೇವರು ಜ್ಞಾನ ಇಲ್ಲದೆ ಮಾಡೋದೇ ಇಲ್ಲ. ಇನ್ನು ಸ್ಪೆಸಿಫಿಕ್ ಹೇಳುತ್ತಾರೆ, ಜ್ಞಾನದಿಂದನೇ ಮಾಡಿದ್ದು ಅಂತ ಹೇಳಿದಾಗ ಇನ್ನು ಚಾತುರ್ವರ್ಣದ ಹಿನ್ನೆಲೆಯೊಳಗೆ ಅಪೂರ್ವವಾದ ಒಂದು ಚಿಂತನೆ ಇದೆ. ಅದನ್ನು ಬಿಟ್ಟು ಏನೋ ಮಾಡಲಿಕ್ಕೆ ಹೊರಟು ಜಾತಿ ವ್ಯವಸ್ಥೆ ಬಂದಿದ್ದಲ್ಲ ಅಂತ ಹೇಳುತ್ತಾರೆ. ನಮ್ಮ ಜನ ತುಂಬಾ ಜನ ಬೈದು ಬಿಡ್ತಾರೆ ತಕ್ಷಣ, ಇವತ್ತು ಜಾತಿ ವ್ಯವಸ್ಥೆ ಏನಾಗಿದೆ ನೋಡಿ ಇವತ್ತಿನ ದಿವಸ, ಏನೇನೋ ಆಗೋಗ್ಬಿಟ್ಟಿದೆ ಅಂತ ಕೇಳಿದರೆ ತಪ್ಪದು. ನಾವು ಕೆಟ್ಟ ಸ್ಟೇಜಲ್ಲಿ ವಿವರ್ಷೆ ಮಾಡ್ತಾ ಇದ್ದೇವೆ, ಕೆಟ್ಟ ಸ್ಟೇಜಲ್ಲಿ ವಿವರ್ಷೆ ಮಾಡ್ತಾ ಇದ್ದೇವೆ. ಒಳ್ಳೆ ಸ್ಟೇಜಲ್ಲಿ ವಿವರ್ಷೆ ಮಾಡೋದು, ಈ ವಿವರ್ಷೆ ಮಾಡೋದಲ್ಲ ಅದನ್ನು. ಕೊಟ್ಟು ಇವತ್ತು ಯಾವ್ದು ನೋಡಿ ವಾಚ್ ಆಗಿದೆ ಅಂತ ಕೊಟ್ರೆ ಬೀಳಿಸಿ ಹೊಡ್ಕೊಂಡು ತಂದು ಕೊಟ್ರೆ ನಾನು ಮಾಡೋಣ. ಈಗ ಅಂಗಡಿಯಲ್ಲಿ ತಗೊಂಡು ಚೆಕ್ ಮಾಡಿ ತಗೊಂಡು ಹೋಗ್ಬಿಟ್ಟು, ಬಲ್ಬ್ ತಗೊಂಡು ಹೋಗ್ತಾನೆ, ಮನೆಗೆ ಹೋಗಿ ಬರೋದಿಲ್ಲ ಅಂತ ಕೇಳಿದ್ರೆ ಕೊಡೋದಿಲ್ಲ ಅವನು. ಅಲ್ಲೇ ಚೆಕ್ ಮಾಡಿ ತಗೊಂಡು ಹೋಗ್ಬೇಕು. ಮನೆಗೆ ಹೋಗಿ ಕೇಳಿಸಿ ಬರನಾಗಿದ್ದು ಬಲ್ಬ್ ತಂದು ಕೊಟ್ಟು ನೋಡಿ ಆಗಿಲ್ಲ ಅಂತ ಕೇಳಿದ್ರೆ ತಪ್ಪದು. ಇವತ್ತಿನ ವರ್ಣ ವ್ಯವಸ್ಥೆ ಇವತ್ತು ಯಾತಕ್ಕೆ ಕೆಟ್ಟಿದೆ ಅಂದ್ರೆ ಕೆಡಿಸಿ ಆಗಿದ್ದಾನೆ ಈಗಾಗಲೇ. ಕೆಡಿಸಿ ಆದಮೇಲೆ ಇವತ್ತು ವರ್ಣ ಏನು ಮಾಡುತ್ತೆ ಅಂತ ಕೇಳಿದ್ರೆ ಅದು ಅರ್ಥ ಅಲ್ಲ. ನಿಜವಾಗಲೂ ಶುದ್ಧವರ್ಣದ ಕಾನ್ಸೆಪ್ಟ್ ನಲ್ಲಿ ಬರತಕ್ಕಂಥದ್ದು. ಈ ಪುರಾಣಗಳ ಕಾನ್ಸೆಪ್ಟ್ ಶುದ್ಧವರ್ಣದ ಕಾನ್ಸೆಪ್ಟ್. ಅದ್ಯಾತಕ್ಕೆ? ಮೊದಲೇ ಹೇಳಿದಂತೆ ಸಂಸ್ಕೃತ ನಾಟಕಗಳನ್ನು ತಗೊಳ್ಳಿ. ಆಡುತ್ತಿದ್ದವನು ರಾಜ, ಸಲಹೆ ಕೊಡ್ತಿದ್ದವನು ಮಂತ್ರಿ, ಎರಡನ್ನು ಬಿಟ್ಟು ಇಲ್ಲವೇ ಇಲ್ಲ. ಬಾಹೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷೋನ್ಯಥಾನಾಶಮುಪೈತಿ ಅಸ್ಮಾತ್. ಬಾಹುಬಲ ಮತ್ತು ಜ್ಞಾನಬಲಗಳನ್ನ ಜೊತೆಗೂಡಿಸಿಕೊಂಡಾಗ ಮಾತ್ರ ಸಾಧ್ಯ. ಬಾಹುಬಲದ ಸಂಕೇತವಾಗಿ ಕ್ಷತ್ರಿಯ ಇದ್ರೆ, ಜ್ಞಾನಬಲದ ಸಂಕೇತವಾಗಿ ಬ್ರಾಹ್ಮಣ ಇದ್ದಾನೆ, ಅವೆರಡು ಜೊತೆಗೂಡಿದಾಗ ಮಾತ್ರ ಸಾಧ್ಯ. ಅದು ಎರಡು, ಇನ್ನೂ ಎರಡು, ವೈಶ್ಯ ಮತ್ತು ಶೂದ್ರ. ಹೀಗೆ ನಾಲ್ಕರ ವ್ಯವಸ್ಥೆಯನ್ನು ಭಗವಂತ ಹೇಳುತ್ತಾ ತಿಳಿಸಿದ್ದು ತೀರ ಇತ್ತೀಚಿನ ಇತಿಹಾಸದಲ್ಲಿ ನಡೆದು ಬಂತು. ಮುಂದೆ ಅದು ಅನೇಕ ಕಾರಣ ಕೆಟ್ಟೋಯಿತು. ಜಾತಿ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡವರೇ ಜಾಸ್ತಿ. ಯಾವುದೇ ಒಂದು ಸಂಸ್ಥೆ ಏನೇ ಇರಲಿ, ಅದರ ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳಿ, ಜನ ಕಾಯ್ತಾನೆ ಇರ್ತಾರೆ, ದುರುಪಯೋಗ ತಗೊಳ್ಳೋಕೆ ಕಾಯ್ತಾನೆ ಇರ್ತಾರೆ. ದುರುಪಯೋಗದ ಆಸ್ಪೆಕ್ಟ್ ನೋಡೋದಲ್ಲ, ದುರುಪಯೋಗದ ಆಸ್ಪೆಕ್ಟ್ ನೋಡೋದಲ್ಲ ನಾವು, ಅದರ ಹಿನ್ನೆಲೆ ಏನಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲಿ ವ್ಯವಸ್ಥೆ ಕೆಟ್ಟಿದೆಯೋ ಅದನ್ನು ಬದಲಾಯಿಸಬೇಕೇ ಹೊರತು ಕಾನ್ಸೆಪ್ಟ್ ಅನ್ನು ಬದಲಾಯಿಸೋದಲ್ಲ. ವ್ಯವಸ್ಥೆನಷ್ಟೇ, ನಾವೇನು ಅಪ್ಲೈ ಮಾಡಿದ್ದೆ ಅಪ್ಲಿಕೇಶನ್ ರಾಂಗ್ ಇತ್ತು. ಅದು ಕಾನ್ಸೆಪ್ಟ್ ಸರಿ ಇದ್ರೆ ಅಪ್ಲಿಕೇಶನ್ ರಾಂಗ್ ಇತ್ತು. ನಾವು ಅಪ್ಲಿಕೇಶನ್ ಸರಿ ಇಲ್ಲದನ್ನು ಬಿಟ್ಟುಬಿಟ್ಟು ಆ ಕಾನ್ಸೆಪ್ಟೇನೆ ಬೈತಾ ಇದ್ದೇವೆ, ಇದು ತಪ್ಪಾಗಿರೋದು. ಅಪ್ಲಿಕೇಶನ್ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಆಗ್ತೀವಿ, ಆದ್ರೆ ಕಾನ್ಸೆಪ್ಟ್ ಸರಿ ಇಲ್ಲ ಅಲ್ಲ, ಕಾನ್ಸೆಪ್ಟ್ ಸರಿಯಾಗೇ ಇತ್ತು. ನಾವು ಅಪ್ಲೈ ಮಾಡಿಕೊಂಡು ನಮ್ಮ ಜವಾಬ್ದಾರಿ ನಾವು ಸಾಕಷ್ಟು ಸೋತಿದ್ದೇವೆ ಅಂತ ಹೇಳೋದಕ್ಕೆ ಅನಂತರದ ಇತಿಹಾಸ ದೊಡ್ಡ ಸಾಕ್ಷಿ. ಇವತ್ತಿನ ಮನೆಗಳಲ್ಲೇ ಸೋತಿಲ್ಲವೇನು, ಬೆಳೆದ ವ್ಯವಸ್ಥೆ ಹೊರಗೆಲ್ಲ ಕೆಟ್ಟೋಗಿದೆ ಬಿಡಿ, ಮನೆಗಳೇ ಉಳಿಸಿಕೊಂಡಿದ್ದಾರೆ ಜನ. ಏನು ಇಲ್ಲ, ಇವತ್ತೇನಾದರೂ ವರ್ಣವೇ ಸರಿಯಾಗಿ ಉಳ್ಕೊಂಡಿದ್ರೆ ಅದು ಬ್ರಾಹ್ಮಣರಲ್ಲ, ಬೇರೆ ಕಡೆಯೇ ಜಾಸ್ತಿ ಉಳ್ಕೊಂಡಿರು. ನಿಜವಾದ ಅರ್ಥದೊಳಗೆ ಸೇಕ ಜನ ಮನೆಗಳೊಳಗೆ ಶುದ್ಧ ಒಂದು ಸಾಮಾನ್ಯವಾಗಿರ್ತಕ್ಕ ಸ್ವಚ್ಛತೆಯನ್ನು ಕೂಡ ಜಾಸ್ತಿ ಉಳಿಸಿಕೊಂಡಿಲ್ಲ ಎಂಬುದು ಭಾರಿ ದೊಡ್ಡ ದುರಂತ. ಆಗಲೇ ಅದು ಆಭಾಸವಾಗಿ ಕಾಣುತ್ತೆ. ಅದನ್ನೆಲ್ಲ ಭಗವಂತ ಹೇಳೋದಕ್ಕೆ ಗುಣ ಅನ್ನೋ ಪದ ಉಪಯೋಗಿಸಿ. ತುಂಬಾ ಜನಗಳು ಗುಣವನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಏನು ಗುಣ ಅಂತ ಹೇಳ್ತಾನೆ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿನ್ನೆ ನೋಡಿದ ಹಾಗೆ ಮೊದಲ ಅರ್ಥ ನಮ್ಮ ದೇಹದ ಹಿನ್ನೆಲೆಯಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳಿವೆಯಲ್ಲ, ಅದನ್ನು ಮಿಕ್ಸ್ ಮಾಡೋ ರೀತಿ ಮೇಲೆ ಈ ಬಾಡಿ ತಯಾರಾಗುತ್ತೆ ಅಂತ ಹೇಳಿದ. ಇವತ್ತು ಮಿಕ್ಸ್ ಆಗಿಸ್ತಾರೆ, ಇಡ್ಲಿ ನುಚ್ಚಿ ಬೇರೆ, ದೋಸೆ ನುಚ್ಚಿ ಬೇರೆ, ಮತ್ತೆ ಅದರೊಳಗೆ ವೆರೈಟಿ. ಮತ್ತೆ ಎಲ್ಲ ಯೋಚನೆ ಮಾಡಿದ ಪರ್ಪಸ್ಗೆ ಅವನ ಅಂಗಡಿ ಕೇಳ್ತಾರೆ ಯಾವ್ದಕ್ಕೆ ಬೇಕು ಅಂತ ಕೇಳ್ತಾನೆ. ಫಸ್ಟ್ ಅವನು ನೀವು ಉಪ್ಪಿಟ್ಟು ಬೇಕೋ ದೋಸೆ ಬೇಕು ಇದಕ್ಕೆ ಬೇಕು ಯಾವ್ದಕ್ಕಾರೋ ಇರೋ ಹಾಕಿಬಿಡ್ತಾನೆ ಇಡೀ ಅಂತೆ. ಆದ್ರೆ ಶಾವಿಗೆ ಬೇಕಾದ್ರೆ ಉಚ್ಚಾಪಟ್ಟಿ ಚೆನ್ನಾಗಿರ್ಬೇಕಾದ್ರೆ ಶಾವಿ ಮನೇಲಿ ಮಾಡೋ ಅಭ್ಯಾಸನೇ ಇಲ್ಲ ಅದನ್ನು ಗೊತ್ತಾಗೋದಿಲ್ಲ ಅವರಿಗೆ. ಅದಕ್ಕೆ ಎ ಕ್ಲಾಸ್ ಕ್ವಾಲ್ ಚಿರೋಟಿ ಮಾಡಬೇಕಾದ್ರೆ ಉಪ್ಪಿಟ್ಟರೆ ಮಾಡಿದ್ರೆ ಚಿರೋಟಿ ಮಾಡಕ್ ಆಗೋದಿಲ್ಲ ಅದಕ್ಕೆ. ಎಷ್ಟು ವೆರೈಟಿ ಇಲ್ಲ, ನಾವು ತಿಳ್ಕೊಂಡು ಮಾತಾಡ್ತಾ ಇದ್ದೇವೆ, ಇಲ್ಲಿ ಮಾತ್ರ ಬಾಯಿ ಬಾಯಿ ಬಂದು ನಕ್ಕ ಬಿಡ್ತೇವೆ ಅಷ್ಟೇ. ಆಕ್ಚುಲಿ ಎಷ್ಟು ಪರ್ಪಸ್ ಇದೆ ಅದರೊಳಗೆ. ಅವಳು ಯೋಚನೆ ಮಾಡಿದಾಗ ಸ್ಲೀಪಿಂಗ್ ಇದಿರುತ್ತೆ ಬಸ್ಸಸ್ ಎಲ್ಲ, ಅವಳು ಸ್ಲೀಪಿಂಗ್ ಕೋಚರ್ ಹೋಗ್ತಾನೆ ಬಸ್ಗಳಲ್ಲಿ, ಲಕ್ಸುರಿ ಬಸ್ಗಳೊಳಗೆ. ಹುಡುಗರ ಸೀಟ್ ಆಗಿದೆ, ಡ್ರೈವರ್ ಸೀಟ್ ಆಗಿರುತ್ತೆ. ಡ್ರೈವರ್ ಸೀಟ್ ಹಾಕಿದ್ರೆ ಡ್ರೈವ್ ಮಾಡೋದಾಗ ಮತ್ತೆ ಅವನು ಆರಾಮಾಗಿ ಹಿಂದಕ್ಕೆ ಹೋಗಿದ್ದು ಬಿಟ್ಟರೆ ಗೋವಿಂದ. ಆ ಡ್ರೈವರ್ ಸೀಟ್ ಮ್ಯಾನುಫ್ಯಾಕ್ಚರ್ ಮಾಡೋ ರೀತಿನೇ ಬೇರೆ, ಅವ್ನ ಪರ್ಪಸ್ ಬಲಗೋದಲ್ಲ ಡ್ರೈವ್ ಮಾಡೋದಷ್ಟೇ. ಹುಡುಗರಷ್ಟೇ, ಹುಡುಗರ ಸೀಟ್ ಹಾಕಿದ್ರೆ ಬೈ ನೋವು ಬಂದ್ಬಿಡುತ್ತೆ ಅವನು, ರೀತಿನೇ ಬೇರೆ ಅವನು. ಅವನು ಅಬ್ಜೆಕ್ಟ್ ಮಾಡೋದು ನಮ್ಮ ಸೀಟ್ ಹಾಗೆ ಮಾಡಿಕೊಡೋದು ಕೇಳೇ ಮಾಡಬೇಕು. ಅವನಿಗೆ ಡ್ರೈವರ್ ಕೂಡ ಪ್ಯಾಸೆಂಜರ್ಸ್ ಇರೋ ವ್ಯವಸ್ಥೆ ಹೇಗೆ ಹಾಕಿರಬಾರ ಅಂತ ಕೇಳಿದರೆ ಹುಚ್ಚ ಅಂತ ಕರೀತಾರೆ. ಅದು ಅರ್ಥನೇ ಆಗಿಲ್ಲ ಅಂತ ಅರ್ಥ. ಇವತ್ತು ಇದನ್ನೆಲ್ಲ ಯೋಚನೆ ಮಾಡಿದರೆ ನಾವು ಅದನ್ನು ಪೂರ್ವಗ್ರಹದಿಂದ ವಿವರ್ಷೆ ಮಾಡ್ತಾ ಇದ್ದೆ. ತುಂಬಾ ಜನ ವ್ಯವಸ್ಥೆಯನ್ನು ಪೂರ್ವಗ್ರಹದಿಂದ ವಿವರ್ಷೆ ಮಾಡುತ್ತಾ ನಾಲ್ಕು ಜಾತಿಗಳ ಬಗ್ಗೆ ವಕ್ರವಾಗಿ ಬೈದು ನೂರಾರು ಜಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಅದರ ಗೊಂದಲದಲ್ಲೇ ಮನುಷ್ಯ ಇವತ್ತು ವಿಶೇಷವಾಗಲ್ಲ. ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್ಕಾರ, ಯಾವ ಜಾತಿ ಸರ್ಕಾರ ಆದರೆ ಶುರು ಮಾಡ್ತಾರೆ ಮತ್ತೆ ಯಾರು ಗೌರ್ಮೆಂಟ್ ನಡೀತಾ ಇದೆ ಅಲ್ಲಿಗೆ ಮಾತು ಶುರುವಾಗು. ಯಾರು ಸಪೋರ್ಟ್ ಅವರು ಹೇಳ್ಬೇಕಾದ್ರೆ ಔಟ್ ಆನ್ ಡೌಟ್ ಬೈಯೋದು, ನಮ್ಮ ಜಾತಿಯವ್ರ ಸಪೋರ್ಟ್ ಮಾಡಿ ಅಂತ ಹೇಳೋದು. ನಮ್ಮ ಜಾತಿಯವ್ರ ಸಪೋರ್ಟ್ ಮಾಡಿ ಅರ್ಥ ಏನು ಅದಕ್ಕೆ ಅಂದ್ರೆ, ನಿಜವಾದ ಅರ್ಥದೊಳಗೆ ನೀವು ಬಿಡ್ಲಕ್ಕೆ ಹೊರಟಿಲ್ಲ, ಅದರ ಒಂದು ದುರ್ಲಾಭ ಪಡೆಯುವ ಪ್ರಯತ್ನ ಮಾತ್ರ ಮಾಡ್ತಿರೋದಷ್ಟು. ನಮಗೆ ಅದೇ ಯಾವುದೂ ಬೇಡ. ಭಗವದ್ಗೀತೆ ಹೇಳಿದ ಕಾನ್ಸೆಪ್ಟ್ ನಮಗೆ ಬೇಕು. ಭಗವದ್ಗೀತೆ ಹೇಳಿದ ಕಾನ್ಸೆಪ್ಟ್ ಗುಣ ಕರ್ಮ ವಿಭಾಗಶಃ, ದೇಹದ ಗುಣ ಮತ್ತು ಕರ್ಮ ಅದಕ್ಕೆ ತಕ್ಕಂತೆ ಜಾತಿ ವ್ಯವಸ್ಥೆ ನಾನು ವರ್ಣ ವ್ಯವಸ್ಥೆ ನಾನು ಮಾಡಿದ್ದೇನೆ, ಆದ್ರಿಂದ ಅದನ್ನು ಉಳಿಸಿಕೊಳ್ಳೋದಕ್ಕೆ ಬೇಕು. ಹಿಂದೆ ಹೇಳಬೇಕಾದ್ರೆ ಉಚ್ಚಾದ್ಯಂತೆ ಜಾತಿ ಧರ್ಮಃ ಕುಲಧರ್ಮಾಶ್ಚ ಶಾಶ್ವತಃ, ಮೊದಲನೇ ಅಧ್ಯಾಯದಲ್ಲಿ ಅದು ಬಂದಿದೆ. ಇವ ಭಗವಂತನಿಗೆ, ಭಗವಂತ ಅರ್ಜುನಿಗೆ ಮಾತಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಇವರು ಪ್ರಸ್ತಾಪ ಅರ್ಜುನ ತಾನು ಮಾಡಿದ್ದಾನೆ ಈಗಾಗಲೇ, ಮೊದಲನೇ ಅಧ್ಯಾಯ ಅರ್ಜುನ ಪ್ರಸ್ತಾಪ ಮಾಡಿದ್ದಾನೆ, ಅದು ಕ್ಲಿಯರ್ ಮಾಡಬೇಕು. ಈ ಭಗವಂತ ಅರ್ಜುನ ಏನ ಹೇಳ್ಕೊಳ್ಳಿ, ವರ್ಣ ಕೃಷ್ಣ ಈ ರೀತಿ ಮಾಡೋದಾದರೆ ಸ್ತ್ರೀಸು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ. ಅರ್ಜುನ ವರ್ಣ ಪದ ಉಪಯೋಗಿಸ್ಬಿಟ್ಟಿದ್ದಾನೆ ಈಗಾಗಲೇನೆ, ವರ್ಣ ಸಾಂಕರ್ಯವಾಗುತ್ತೆ ಅಂತ ಅರ್ಜುನ ಹೇಳಿದ ಮೇಲೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಭಗವಂತ ಕೊಡಬೇಕಾಯ್ತೀಗ. ವರ್ಣ ಸಾಂಕರ್ಯದ ಬಗ್ಗೆ ಅರ್ಜುನ ಮಾತಾಡ್ತೀಯಲ್ಲ, ಅದ್ರ ಹಿನ್ನೆಲೆ ಗೊತ್ತಾ ನಿನಗೆ? ವರ್ಣ ಸಾಂಕರ್ಯದ ಹಿನ್ನೆಲೆಯಾಗಿರ್ತಕ್ಕಂಥದ್ದು ಮೂಲತಃ ಗುಣಗಳು ಉಂಟು. ಅದಕ್ಕೊಂದು ಹಿಂದಿಂದು ಗುಣ, ಮುಂದಿಂದು ಕರ್ಮ. ಸತ್ವಗುಣ, ರಜೋಗುಣ, ತಮಗುಣ ಹಿನ್ನೆಲೆ ಒಂದಾದರೆ ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ತೀರ ಹೊಸ ಅರ್ಥವನ್ನು ಕೊಡ್ತಾ ಗುಣಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಹೇಳಿ. ಗುಣಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ. ಆ ಗುಣ ಯಾವುದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಇದ್ದಾನಲ್ಲ ಅವನಿಗೆ ತನ್ನದೇ ಆದ ಇಂಡಿವಿಜುವಲ್ ಗುಣ ಹೊಂದಿದೆ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಬೇಸಿಕ್ ಒಂದು ಗುಣ ಇದೆ. ಇದನ್ನು ಯೋಚನೆ ಮಾಡಿದರೆ ತೀರ ಹೊಸ ವಿಷಯ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಿನ್ನ ಭಿನ್ನ ಪಂಚಭೇದ ಅಂತ ಹೇಳುತ್ತಾರೆ. ಒಬ್ಬ ಯಾವ ಇಬ್ಬರು ಜೀವರು ಕೂಡ ಒಬ್ಬರಿದ್ದಾಗಿಲ್ಲ. ಯಾವ ಎರಡು ಜಡ ಪದಾರ್ಥಗಳು ಕೂಡ ವಿಭಿನ್ನ. ಜೀವ ಜಡಗಳು ತೀರ ವಿಭಿನ್ನ. ಜಡಗಳಿಂದ ನಿರೀಕ್ಷೆ ಮಾಡೋದೇ ಬೇರೆ, ನಾವು ಜೀವರಿಂದ ನಿರೀಕ್ಷೆ ಮಾಡೋದೇ ಬೇರೆ. ಜಡಗಳು ಇಮ್ಮೂವಬಲ್, ಅದಕ್ಕೆ ಮೂಮೆಂಟೇ ಇಲ್ಲ. ಅದು ಮಾಡಬೇಕಾದ್ರೆ ಇನ್ನೊಬ್ಬನು ಬೇಕು, ಅದಕ್ಕೆ ಚೇತನ. ಚೇತನಿಗೆ ಮೂಮೆಂಟ್ ಇದೆ, ಆದರೆ ಇಂಡಿಪೆಂಡೆನ್ಸ್ ಇಲ್ಲ. ಚೇತನಿಗೆ ಇಂಡಿಪೆಂಡೆನ್ಸ್ ಇಲ್ಲ. ಅದಿರೋದು ಅಬ್ಸಲ್ಯೂಟ್ ಚೇತನ, ಭಗವಂತನಿಗೆ ಒಂದೇ. ಮೂರು ವೆರೈಟಿ ಇದೆ ನಮ್ಮಲ್ಲಿ ಇವತ್ತು: ಜೀವ, ಜಡ ಮತ್ತು ಭಗವಂತ. ಜೀವ, ಜಡ, ಭಗವಂತ, ಇದನ್ನು ಒಪ್ಪದೆ ಇರಲು ಸಾಧ್ಯವೇ ಇಲ್ಲ. ದೇಹ ಇದೆ ನಮಗೆ ಇವತ್ತು, ದೇಹ ಜಡವಾದ ದೇಹ ಅದು. ಅದಕ್ಕೆ ಮನುಷ್ಯ ಸತ್ಯನಾದ ಬಾಡಿ ಅಂತಾರೆ, ವ್ಯಕ್ತಿ ಅಂತ ಕರೀತಾರೆ. ಅದರ ಜಸ್ಟೇ ಬಾಡಿ ಅಷ್ಟೆ. ಹೆಸರು ಹೇಳ್ಬಿಟ್ಟು ಅವನು ಬಾಡಿ ಇದು ಅಂತ ಹೇಳ್ತಾರೆ. ಅವನು ಅಂತ ಹೇಳೋದಿಲ್ಲ ಅದನ್ನ, ಅವನಲ್ಲ, ಅವನು ಬಾಡಿ ಅಷ್ಟೇ. ಅಂದ್ರೆ ಬಾಡಿ ಡಿಫ್ರೆಂಟ್ ಫ್ರಮ್ ದಿ ಸೋಲ್ ಅಂತ ಆಯ್ತಲ್ಲ. ಆಗ ಅವನು ಇಲ್ಲ, ಸೋಲು ಬಾಡಿ ಎರಡು ಒಂದೇ ಅಂದ್ರೆ ಬಾಡಿ ಸುಡನ್ನ ಕೊಲೆ ಕೇಸ್ ಹಾಕ್ಬೇಕಾಗತ್ತೆ. ಬಾಡಿ ಸೇರಿದ ಎರಡು ಒಂದೇ ಅಂತ ಸುಟ್ಬಿಟ್ಟು ಅಂದ್ರೆ ಕೊಲೆ ಮಾಡಿದೆ ಅಂತ ಆಯ್ತಲ್ಲ ಹಾಗಿದ್ರೆ ಹೇಳ್ಬೇಕ. ಇಲ್ಲ ಸರ್, ಸತ್ತೋಗಿದ ಬಾಡಿ ಸುಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ಅಂದ್ರೆ ಜೀವ ಬೇರೆ ಅಂತ ಆಯ್ತಲ್ಲ ಹಾಗಿದ್ರೆ. ಸತ್ತೋದ ಬಾಡಿ ಇಲ್ಲಿ ಹೋದ್ರೆ ಮಾತೃಹತ್ಯ ಪಿತೃಹತ್ಯ ಎಲ್ಲ ಇದೆ. ಇವತ್ತು ಮಾತೃಹತ್ಯ ಪಿತೃಹತ್ಯ ಇದೆ, ಭಾರಿ ಭಾರಿ ಪಾಪ. ಆದರೆ ತಂದೆ ತಾಯಿ ಮೃತರಾದ ಮೇಲೆ ಸ್ವತಃ ಮಗ ಅವನು ದಹನ ಮಾಡ್ತಾನೆ. ಮಾತೃಹತ್ಯ ಮಾಡ್ಬಿಟ್ಟು ಯಾರು ಕರೀತಾರೆ ಅದನ್ನ? ಪಿತೃಹತ್ಯ ಅಂತ ಕರೀತಾರೆ. ಯಾಕೆ? ಅಲ್ಲಿ ಚೇತನನೇ ಇಲ್ಲ, ಚೇತನ ಇಲ್ಲ. ಇಲ್ಲದ ಹೋಗಿ ಎಂತ ಭಯಂಕರ ಅಪರಾಧವಾಗ್ತಿತ್ತು ಯೋಚನೆ ಮಾಡಿ. ತಮಾಷೆ ಏನು ಗೊತ್ತಾ? ಅದು ಮಾಡದೆ ಹೋದ್ರೆ ಜನ ಬೈತಾರೆ, ಏನಯ್ಯ ದೊಡ್ಡ ಕರ್ತವ್ಯ ಭ್ರಷ್ಟನಾಗಿಬಿಟ್ಟ ಇವನೀಗ. ಅಂತಹ ಕರ್ತವ್ಯ ಭ್ರಷ್ಟನಾದ, ಅತ್ಯಂತ ಮುಖ್ಯವಾಗಿ ತಾನು ಮಾಡಬೇಕಾದ ತಾನೇ ಮಾಡಲಿಲ್ಲ ಅಂತ ಹೇಳಿಬಿಡ್ತಾನೆ. ಎಷ್ಟು ತಮಾಷೆ ಅಂದ್ರೆ ಬಾಡಿ ಬೇರೆ, ಇದೆಲ್ಲ ವಾದಿರಾಜ ಸ್ವಾಮಿ ಇಷ್ಟೇ ಬರ್ಲಿಕ್ಕಾದ್ರೆ ಬಹಳ ಪೂರ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಇವತ್ತು ದೇಹ ಮತ್ತು ಜೀವ ಒಂದೇ ಆಗಿದ್ದಿದ್ದರೆ ದೇಹ ಅಂತ ಕರೆಯ ಪ್ರಸಕ್ತಿ ಬರ್ತಿರಲಿಲ್ಲ. ಸತ್ವ ಯಾರು ಸತ್ರು ಅಂದ್ರೆ ದೇಹ ಇದೆಯಲ್ಲ, ಮತ್ತೆ ಸತ್ತಿಲ್ಲ ಇದೇ ಅಂತ ಹೇಳೋದು. ಯಾರು ಸತ್ತೋಗಿದ್ದಾರೆ ಅಂತ ಕೇಳಿ ಇದಾರೆ ಹೇಳ್ರಿ ಅಂತ ಹೇಳೋದು. ದೇಹ ತೋರಿಸ್ಬಿಟ್ಟು ಇಲ್ಲ ಸತ್ತೋಗಿದ್ದಾರೆ, ಇದೇ ಬಾಡಿ ಇದೆಯಲ್ಲ, ಮತ್ತೀಗ ಅವರೇ ಅವರು ನೀವು ಹೇಳ್ತಿದ್ರಲ್ಲ ಜೀವ ಇಲ್ಲ ಅಂತ ಹೇಳ್ತಿದ್ರಲ್ಲ, ಮತ್ತೆ ಯಾರು ಸುಳ್ಳು ಇಲ್ಲೇ ಇಟ್ಕೊಂಡು ಹಾಗೆ ಇಟ್ಕೊಂಡಿರಿ ಅಂತ ಹೇಳ್ಬೇಕಂತ. ಇಲ್ಲ, ಜೀವನೇ ಬೇರೆ ಅಂತ ಒಪ್ಪದೆ ಹೋದ್ರೆ ಅವರು ಸಂಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಜೀವ ಬೇರೆ ದೇಹ ಬೇರೆ ಅಂತ ಒಪ್ಪದೆ ಬರದೆ ಹೋದ್ರೆ ಸಂಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಒಪ್ಪಿದ್ದಕ್ಕೆ ಸಂಸ್ಕಾರ ಮಾಡಲಿಕ್ಕೆ ಸಾಧ್ಯವಾಗೋದು. ಅಂದಮೇಲೆ ದೇಹ ಇದೆ, ಒಳಗೆ ಜೀವ ಇದ್ದಾರೆ. ಆದರೆ ಜೀವ ಇವತ್ತು ತಾನೇ ಇರಲಿಕ್ಕೆ ಸಾಧ್ಯತೆ ಅವನಿಗಿಲ್ಲ. ಯಾಕೆಂದ್ರೆ ಯಾವ ಜೀವನು ತನಗೆ ಇರೋ ಶಕ್ತಿ ತನಗಿದ್ದಿದ್ರೆ ಬಿಟ್ಟು ಹೋಗೋ ಯೋಚನೆ ಮಾಡ್ತಿದ್ದಿಲ್ಲ. ಇರೋ ಶಕ್ತಿ ತನಗಿದ್ದಿದ್ರೆ ಯಾವ ಜೀವನು ಬಿಟ್ಟು ಹೋಗ್ತಿರಲ್ಲ ದೇಹವನ್ನು. ಅಷ್ಟೇ ಅಲ್ಲ, ಎಂಥ ದೇಹ ಬೇಕಾದ್ರೆ ತಾನು ತೋರಿಸಿದ್ದ ಜೊತೆಗೆ ಬಿಡ್ಲಕ್ಕೆ ಬರೋ ಶಕ್ತಿ ಇದ್ದರೆ ತಗೊಳ್ಳೋ ಶಕ್ತಿನೂ ಅವನಿಗೆ ಇರ್ತಿತ್ತು. ತಮಗೆ ಎರಡೂ ಇಲ್ಲ, ದೇಹ ಬಿಡೋ ಶಕ್ತಿನೂ ಇಲ್ಲ, ತಗೊಳ್ಳೋ ಶಕ್ತಿನೂ ಇಲ್ಲ. ಎಷ್ಟೋ ಜನ ವಯಸ್ಸಾದವರು ಸಾಯಬಾರದೆ ಅನ್ಕೋತಾರೆ, ಸತ್ತಿರೋದಿಲ್ಲ. ಬದುಕಬಾರದೆ ಸತ್ತೋಗಿರ್ತಾರೆ, ಎಷ್ಟು ತಮಾಷೆ ಇದೆ. ಯಾರನ್ನು ಬದುಕಲು ರೆಸ್ಪೆಕ್ಟ್ ಮಾಡ್ತಾರೋ ಸತ್ತಿರ್ತಾರೆ. ಸಾಯ್ಲಕ್ಕೆ ಕೊಟ್ಟು ಇನ್ನು ಬದುಕೇ ಇರ್ತಾನೆ ಕೇಳಿದ್ರು ಕೂಡ. ಅವತ್ತು ಎಷ್ಟೋ ವರ್ಷ ಹನ್ನೊಂದು ಮುದುಕ ಹಾಕಿರೋ ಕೆಲವರು ಇರ್ತಾರೆ, 30-40 ವರ್ಷಕ್ಕೆ ಹುಚ್ಚಾಬಿಟ್ಟು ದೊಡ್ಡ ರೋಗ ಬಿದ್ದುಬಿಟ್ಟಿದೆ. ಅವ್ರು ಯಾವಾಗ ಹೋದ್ರು ಎಲ್ಲಿ ಹೋಗಿ ಇನ್ನೂ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ. ಕಟ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿರ್ತಾರೆ. ಅದು ಯಾವ್ದು ನಮಗೆ ಅರ್ಥನೇ ಆಗೋದಿಲ್ಲ ಯಾತಕ್ಕೆ ಅಂತೇಳಿ. ಅಂದ್ರೆ ನಮ್ಮ ಮೇಲೆ ಒಂದು ಶಕ್ತಿ ಇದೆ, ಇದನ್ನು ನಿಯಂತ್ರಣ ಮಾಡತಕ್ಕಂಥ ಮತ್ತೊಂದು ಶಕ್ತಿ. ನಮ್ಮ ಬದುಕನ್ನು ನಾವು ನಿರ್ಧಾರ ಮಾಡೋದಲ್ಲ, ನಿರ್ಧಾರ ಮಾಡೋ ವ್ಯಕ್ತಿ ಬೇರೆ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ. ಆಫೀಸ್ ವರ್ಕಿಂಗ್ ಅವರ್ಸ್ ನ ಸ್ಟಾಫ್ ಡಿಸೈಡ್ ಮಾಡೋದಲ್ಲ, ಅದನ್ನ ಆಫೀಸ್ ಡಿಸೈಡ್ ಮಾಡುತ್ತಾರೆ. ಫ್ಯಾಕ್ಟ್ರಿ ವರ್ಕಿಂಗ್ ವರ್ಕರ್ಸ್ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಕ್ಲೋಸ್ ಮಾಡೋದು ಡಿಸೈಡ್ ಮಾಡ್ಕೊತಾರೆ ಅಷ್ಟೇ. ಆದಷ್ಟು ಕ್ಲೋಸ್ ಮಾಡಿ ಸಂಬಳಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ಕೋಬೇಕು ಅಂತಾರೆ. ಇಲ್ಲ, ಅವನು ಯೋಚನೆ ಮಾಡ್ತಾನೆ ತನಗಿರೋ ವರ್ಕ್ ಎಷ್ಟು, ಅದು ಎಷ್ಟು ಮಾಡಬೇಕಾಗಿದೆಲ್ಲ ಪ್ಲಾನ್ ಮಾಡಿ ವರ್ಕರ್ಸ್ ಆ ಥರ ಅಟೆಂಡ್ ಮಾಡಿ ಅಂತ ಹೇಳ್ತಾನೆ ಅಷ್ಟೇ. ಮತ್ತು ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ, ಈ ಜಗತ್ತಿನ ಉದ್ದೇಶ ಇದೆಯಲ್ಲ, ಈಡಿರ್ಲಿಕ್ಕೋಸ್ಕರ ಏನೇನು ಕೊಡಬೇಕು ಅಂತ ಜಗತ್ತಿಗೆ ಹಂಚಿಯಾಗಿದೆ, ಅದನ್ನು ಮಾಡಬೇಕಷ್ಟೇ. ಅಂದ್ರೆ ಪ್ರತಿಯೊಬ್ಬ ಜೀವ ಬೇರೆ, ಜೀವ ಇದ್ದಾನೆ ಅಂತ ಒಪ್ಪಿಕೊಂಡ ಮೇಲೆ ಜೀವ ಜೀವರು ಬೇರೆ, ದೇಹ ಇದೆ ಅಂತ ಒಪ್ಪಿಕೊಂಡ ಮೇಲೆ ಎರಡು ಬಾಡಿ ಬೇರೆ. ಇಲ್ಲವರು ಯಾರದೋ ಬಾಡಿ ತೋರಿಸ ಬದುಕಿದ್ದಾನೆ ಅಂತ ಕೇಳಿದ್ರೆ, ಅಲ್ಲಿ ಅವಂದೇ ಬಾಡಿ ಬೇರೆ ಅಂತ ತಕ್ಷಣ ಹೇಳ್ತಾನೆ. ಅವಂದೇ ಬಾಡಿ ಬೇರೆ, ಆ ದೃಷ್ಟಿಯಿಂದ ಅವಂದೇ ಬಾಡಿ ಅಂದ ಮೇಲೆ ಅವನು ಬೇರೆ, ಬಾಡಿ ಬೇರೆ, ಅವನು ಬಾಡಿ ಬೇರೆ, ಇನ್ನೊಬ್ಬನು ಬಾಡಿ ಬೇರೆ. ಸೊ ದೇಹ ದೇಹದಲ್ಲಿ ಮತ್ತೆ ವ್ಯತ್ಯಾಸ ಬರುತ್ತೆ, ಜಡ ಜಡಗಳಲ್ಲಿ ವ್ಯತ್ಯಾಸ ಇದೆ, ಜೀವ ಜೀವದಲ್ಲಿ ವ್ಯತ್ಯಾಸ ಇದೆ. ಆ ಜೀವ ಬೇರೆ, ಈ ಜೀವ ಬೇರೆ, ಈ ದೇಹ ಬೇರೆ, ಆ ದೇಹ ಬೇರೆ, ಒಬ್ಬನೇ ಜೀವನ, ಎರಡು ದೇಹ ಬೇರೆ. ಅರ್ಜುನ ಇಂದ್ರ, ವಾಲಿಯೋ ಇಂದ್ರ. ಆದ್ರೆ ವಾಲಿ ದೇಹ ಬೇರೆ, ಇಂದ್ರಾಗಿದ್ದ ಅರ್ಜುನ ಆಗಿದ್ದ ದೇಹನೇ ಬೇರೆ. ಇದರ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಡ್ರೆಸ್ಗಳು ಇರುತ್ತಲ್ಲ, ಆ ಡ್ರೆಸ್ಸೇ ಬೇರೆ, ಈ ಡ್ರೆಸ್ಸೇ, ಹೊತ್ತು ಬೇರೆ, ಹಳೆಯದೇ ಬೇರೆ. ಎಷ್ಟು ವ್ಯತ್ಯಾಸ ಇದೆ. ಡ್ರೆಸ್ಸನ್ನು ದೃಷ್ಟಾಂತ ಭಗವಂತ ಕೊಟ್ಟಿದ್ದು. ದೇಹ ಅಂದ್ರೆ ಬೇರೆ ಅಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾಸಿ ನವಾನಿ ದೇಹಿ. ಆದ್ರಿಂದ ಈ ದೃಷ್ಟಾಂತ ಭಗವಂತನೇ ಕೊಟ್ಟ ದೃಷ್ಟಾಂತ. ದೇಹಕ್ಕೂ ನಮಗಿರೋ ಸಂಬಂಧ, ಬಟ್ಟೆಗೂ ದೇಹಕ್ಕಿರೋ ಸಂಬಂಧ ಹೇಗೋ ಹಾಗೆ ಅಷ್ಟೇನೆ. ಅಂದಮೇಲೆ ದೇಹದಲ್ಲಿ ಎಷ್ಟು ವ್ಯತ್ಯಾಸ ಬಂತು, ಚೇತನದಲ್ಲಿ ಎಷ್ಟು ವ್ಯತ್ಯಾಸ ಬಂತು, ನಿರಂತರ ಮಾಡೋ ಭಗವಂತ ಎಷ್ಟು ಬೇರೆಯಾಗಿದ್ದಾನೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ಅಂಥ ಭಗವಂತ ಪ್ರತಿಯೊಬ್ಬ ಜೀವನ ಗುಣ ಇದೆಯಲ್ಲ, ಆ ಗುಣಕ್ಕೆ ತಕ್ಕಂತೆ ಸೃಷ್ಟಿ ಮಾಡ್ತಾ ಹೋಗ್ತಾನೆ, ಅವನ ಗುಣಕ್ಕೆ ತಕ್ಕಂತೆ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅವನ ಗುಣಗಳನ್ನ, ಅವನ ಗುಣಗಳು ಹೇಗಿದೆ ಅಂತ ಪ್ರಶ್ನೆ ಬಂತು. ಒಬ್ಬ ಚೇತನಿ ತನ್ನದೇ ಆದ ಗುಣಗಳಿದೆ, ಅಲ್ಲಿ ಆಚಾರ್ಯ ಹೇಳ್ತಾರೆ, ಸ್ವಾಭಾವಿಕೋ ಬ್ರಹ್ಮಣಾದಿಹಿ ಸಮಾಜೈರೇವ ಭಿದ್ಯತೆ. ಇವತ್ತು ದೇಹದಲ್ಲಿ ಜಾತಿ ವ್ಯವಸ್ಥೆ ನೋಡಿದ್ವಿ ನಾವು. ಆಚಾರ್ಯ ಹೇಳ್ತಾರೆ, ಬರೀ ದೇಹದಲ್ಲಿ ಜಾತಿ ವ್ಯವಸ್ಥೆ ಅಲ್ಲ, ಪ್ರತಿಯೊಬ್ಬ ಜೀವರಲ್ಲೂ ಕೂಡ ಒಟ್ಟು ಜೀವರಿದ್ದಾರಲ್ಲ ಅವರಲ್ಲೇ ಕ್ಲಾಸ್ ಇದೆ. ಬ್ರಾಹ್ಮಣ ದೇಹ ಅಂತಿರೋದನ್ನು ಮರೆತು ಬಿಡಿ, ಬ್ರಾಹ್ಮಣ ಜೀವರು ಅಂತಾನೆ ಇದ್ದಾರೆ. ಬ್ರಾಹ್ಮಣ ದೇವರು, ಕ್ಷತ್ರಿಯ ದೇವರು, ವೈಶ್ಯ ದೇವರು, ಶೂದ್ರ ದೇವರು, ಜೀವರಲ್ಲೇ ಕ್ಲಾಸಿಫಿಕೇಶನ್ ಇದೆ. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ದೇವತೆಗಳಲ್ಲಿ ಹಾಗಿದ್ದಾರೆ. ಬ್ರಾಹ್ಮಣ ದೇವತೆಗಳು, ವೈಶ್ಯ ದೇವತೆ, ಶೂದ್ರ ದೇವತೆ, ಕ್ಷತ್ರಿಯ ದೇವತೆ, ಯಮ ಮೊದಲಾದ ದೇವತೆಗಳೆಲ್ಲ ಅವರು ಶೂದ್ರ ದೇವತೆಗಳು. ಅದೇ ರೀತಿಯಲ್ಲಿ ಬ್ರಹ್ಮದೇವರು ಬ್ರಾಹ್ಮಣ ದೇವತೆ, ವಾಯುದೇವರು ಕ್ಷತ್ರಿಯ ದೇವತೆ. ಆದರೆ ದೇವತೆಗಳಲ್ಲೂ ಒಂದು ವಿಶಿಷ್ಟವಾದ ವರ್ಣ ವ್ಯವಸ್ಥೆ ಇದೆ, ಜೀವರಲ್ಲಿ ಸ್ವತಃ ವರ್ಣ ವ್ಯವಸ್ಥೆ ಇದೆ. ಅನೇಕರಿಗೆ ಆಶ್ಚರ್ಯ ಆದೀತು. ಮಧ್ವಾಚಾರ್ಯ ಹೇಳ್ತಾರೆ, ಶಾಸ್ತ್ರಗ್ರಂಥಗಳನ್ನು ಕೊಟ್ಟು ಹೇಳ್ತಾರೆ, ಜೀವರಲ್ಲಿ ಸ್ವರೂಪತಃ ಹೆಣ್ಣು ಗಂಡವನ್ನು ಭೇದ ಇದೆ. ಗಂಡು ಜೀವರೇ ಬೇರೆ, ಹೆಣ್ಣು ಜೀವರೇ ಬೇರೆ. ನಿಜವಾಗಲೂ ಕೂಡ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಈ ಬಗ್ಗೆ ಇನ್ನು ವಿಜ್ಞಾನ ಏನೂ ಹೇಳದ ಹೊರಟಿಲ್ಲ. ಇದು ಆಶ್ಚರ್ಯ, ಇಲ್ಲ ಅಂತ ಹೇಳದ ಹೊರಟಿಲ್ಲ ಅಲ್ಲ, ಏನು ಅವರ ಸ್ಪಿರಿಟ್ ಬಗ್ಗೆ ಮಾತಾಡೋದಿಲ್ಲ ವಿಜ್ಞಾನ. ಅವ್ರು ಬಿಯಾಂಡ್ ದೇರ್ ಸ್ಕೋಪ್, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಮಾತ್ರ ವಿಜ್ಞಾನ ಗೊತ್ತಾಗೋ. ಇದು ಬಿಯಾಂಡ್ ಎಕ್ಸ್ಪೆರಿಮೆಂಟೇಷನ್, ಆದ್ರಿಂದ ಹೇಳೋದಕ್ಕೆ ಬರೋದಿಲ್ಲ. ಕೂಡ ಇಲ್ಲ ಅನ್ನೋದಿಲ್ಲ ಅವರು, ನಮಗೇನು ಗೊತ್ತಿಲ್ಲ ಬಗ್ಗೆ. ದೊಡ್ಡ ವಿಜ್ಞಾನ ಇಲ್ಲ ಅಂತಾನೆ, ದ್ವಿಜಾದ ವಿಜ್ಞಾನ ನಮಗೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಇಲ್ಲ ಅನ್ನೋದು ಗೊತ್ತಿಲ್ಲ, ತುಂಬಾ ವ್ಯತ್ಯಾಸ ಇದೆ. ಇಲ್ಲ ಅಂದ್ರೆ ಇಲ್ಲೇ ಇಲ್ಲ, ಗೊತ್ತಿಲ್ಲ ನಮಗೆ ಅರ್ಥ ಆಗಿಲ್ಲ ಅಷ್ಟೇ. ಯಾರು ತಮಿಳಲ್ಲಿ ಮಾತಾಡ್ತಾನೆ, ನಾವೇನು ಹೇಳ್ತೀವಾಗ ನಮ್ಗೆ ಅರ್ಥ ಆಗಿಲ್ಲ ಅಂತೇಳಿ, ಅರ್ಥನೇ ಇಲ್ಲ ಅಂದ್ರೆ ಕತೆ ಮುಗಿಸಿಬಿಡ್ತಾನೆ. ಆಗಿದೆ ನಮ್ಮ ಭಾಷೆ ಬೈತಿ ಅಂತ ಕೇಳ್ತಾರೆ. ನಿಮ್ಮ ಭಾಷೆ ನನಗೆ ಅರ್ಥ ಆಗಲಿಲ್ಲ, ಪರವಾಗಿಲ್ಲ, ಅರ್ಥನೇ ಇಲ್ಲ ಮಾತಾಡ್ತಿ ಅಂತ ಕೇಳಿದ್ರೆ ಅದು ಅದನ್ನೇ ಬೇಕಾಗುತ್ತೆ. ಇದು ತಪ್ಪಿದೆ, ಅರ್ಥ ಇಲ್ಲದ ಬೇರೆ, ಅರ್ಥ ಗೊತ್ತಾಗದ್ದು ಬೇರೆ. ಇವತ್ತು ನಮಗೆ ಅರ್ಥ ಗೊತ್ತಾಗಿಲ್ಲ ಅಂತ ದೊಡ್ಡ ದೊಡ್ಡ ವಿಜ್ಞಾನಿ ಅವನು. ಜಗತ್ತಿನ ಎಲ್ಲವೂ ಯಾರಿಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ ವಿಜ್ಞಾನಿ. ಆದ್ರೆ ಅರ್ಥ ಇಲ್ಲ ಅಂತ ಹೇಳೋದಕ್ಕೋಸ್ ಮಾತ್ರ ವಿಜ್ಞಾನಿ ಆಗೋದಿಲ್ಲ, ಬಾರಿ ದೊಡ್ಡ ಅಜ್ಞಾನಿ ಆಗ್ತಾನೆ ಅಂತಾನೆ ಶಾಸ್ತ್ರ ಹೇಳೋ. ಆದರೆ ಜೀವರಲ್ಲಿ ಸ್ವರೂಪತಃ ಗಂಡು ಹೆಣ್ಣು ಅಂತ ಹೇಗಿದೆಯೋ, ಜೀವರಲ್ಲೇ ಸ್ವರೂಪತಃ ಬ್ರಾಹ್ಮಣ ಜೀವ, ಕ್ಷತ್ರಿಯ ಜೀವ, ವೈಶ್ಯ ಜೀವ, ಶೂದ್ರ ಜೀವ ಅಂತ ಇದ್ದಾನೆ. ಅದ ಹೇಗೆ ಅಂತ ಕೇಳಿದ್ರೆ, ಭಗವಂತ ಏನ್ ಮಾಡ್ತಾನೆ ಗೊತ್ತಾ, ಬ್ರಾಹ್ಮಣರನ್ನ ದೇಹ ಕೊಡಬೇಕಾದ್ರೆ ಬ್ರಾಹ್ಮಣ ಜೀವನ ಬ್ರಾಹ್ಮಣ ದೇಹವನ್ನೇ ಕೊಡ್ತಾನೆ. ಸೊ ಏನಾಗುತ್ತೆ, ಸರಿಯಾಗಿ ಸೂಟ್ ಆಗ್ಬಿಡುತ್ತೆ, ಸರಿಯಾಗಿ ಸೂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಆ ಬಸ್ ಡ್ರೆಸ್ ಮಾಡಿರ್ತಾರೆ, ರೆಡಿಮೇಡ್ ಬಸ್ ಹ್ಯಾಂಗ್ ಮಾಡಿರ್ತಾರೆ ನೋಡಂತೆ. ಕಿಡ್ಸ್ ಅಂಗಡಿಗೆ ಹೋಗ್ಬಿಟ್ಟು ದೊಡ್ಡ ಪ್ಯಾಂಟ್ ಕೇಳಿದ್ರೆ ಆಗುತ್ತೆ, ಲೆಕ್ಕ ಬೈತಾಗ ನೋಡಿ. ಕಿಡ್ಸ್ ಕ್ಯಾಂಪ್ ಇದು, ದೊಡ್ಡವರಿಗೆಲ್ಲ ಅಷ್ಟಕ್ಕೆ ಹಾಕಿರೋ. ಚಿಕ್ಕವರು ಡ್ರೆಸ್ ಹ್ಯಾಂಗ್ ರೆಡಿ ಮಾಡಿ ಕೊಡ್ತಾನೆ, ಪರಮಾತ್ಮ ದೇಹ ಇಟ್ಟು ಬಿಟ್ಟಿರ್ತಾರೆ, ಫಿಕ್ಸ್ ಮಾಡಿ ಕಳಿಸ್ಬಿಡ್ತಾನೆ. ಹಾಕಿ ಪುಣ್ಯಕ್ಕೆ ನಮ್ಮ ಬಟ್ಟೆ ಬೆಳೆಯೋದಿಲ್ಲ, ದೇಹ ಬೆಳೀತು, ಅದು ಭಾರಿ ವಿಶೇಷ. ಬಟ್ಟೆನೆ ಬೆಳೆಯೋದಾಗಿದ್ರೆ ಗೋವಿಂದ ಬೆಳೀತಿರ್ತಿತ್ತು, ದೇವರು ಹೇಗೆ ಅಡ್ಜಸ್ಟ್ ಮಾಡಿದ್ದಾನೆ ಅಂದ್ರೆ ಯೂನಿಫಾರ್ಮ್ ಬೆಳೆಯುತ್ತೆ. ಇದು ಅಷ್ಟೇ, ಚಿಕ್ಕ ವಯಸ್ಸಿನ ತಾರೆ ದೊಡ್ಡ ವಯಸ್ಸಿನ ಎಷ್ಟಾಗಿರುತ್ತೆ ಗೊತ್ತಿಲ್ಲದೆ ಹಾಗೆ ಬೆಳೆದಿರುತ್ತೆ. ಎಂತ ಮ್ಯಾಜಿಕ್ ಇದು ಜಗತ್ತಿನಲ್ಲಿ ಪರಮಾತ್ಮನ ಸೃಷ್ಟಿ ಎಷ್ಟು ಅತ್ಯದ್ಭುತ ಅಂತ ಹೇಳಿದರೆ, ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಕೈಯೊಂದೇ ಬೆಳ್ಕೊಂಡು ಹೋಗಿದ್ರೆ ಗತಿ ಏನಾಗ್ತಿತ್ತು? ಕಾಲೊಂದೇ ಬೆಳ್ಕೊಂಡು ಹೋಗಿದ್ದಿದ್ರೆ, ತಲೆ ಒಂದೇ ಬೆಳ್ಕೊಂಡು ಹೋಗಿದ್ರೆ, ಓ ಏನು ಯೋಚನೆ ಮಾಡಲಿಕ್ಕೆ ಸಾಧ್ಯ? ಯೂನಿಫಾರ್ಮ್ ಹೇಗೆ ಬೆಳೆಸ್ತಾ ಹೋಗ್ತಾನೆ ಭಗವಂತ? ಆ ಸೃಷ್ಟಿಯ ಕಾನ್ಸೆಪ್ಟ್ ಭಾರಿ ನಮ್ಮ ಕೈ, ನಮ್ಮ ಕೈಲಿಲ್ಲ, ಚಿಮ್ಮದೇ ನಮ್ಗೆ ಗೊತ್ತಿರುತ್ತೆ ಹೊರತು ಹೇಗೆ ಬೆಳೆಯುತ್ತೆ ಅಂತ ನಮಗೆ ಎಲ್ಲಿ ಗೊತ್ತಿದೆ? ಈ ಮತ್ತೆ ನಮ್ಮದೇ ನಮಗೆ ಹೇಗೆ ಬೆಳೆಯುತ್ತೆ ಅಂತಲೇ ಗೊತ್ತಿಲ್ಲ. ಇನ್ನು ದೇವರಿಲ್ಲ, ನಾನೇ ಎಲ್ಲ ಮಾಡ್ತೇನೆ ಅಂತ ಕೇಳಿದರೆ ಅದಕ್ಕಿಂತ ಹುಚ್ಚುತನ ಇರಲಿಕ್ಕೆ ಸಾಧ್ಯ ಇಲ್ಲ. ಜೀವರಲ್ಲಿ ಸ್ವತಃ ಬ್ರಾಹ್ಮಣ ದೇಹ, ಬ್ರಾಹ್ಮಣ ಜೀವ ಮ್ಯಾಚಿಂಗ್ ಆಗಿ ಕೊಟ್ಬಿಡ್ತಾನಂತೆ ಪರಮಾತ್ಮ. ಕೃತಿಗಳಲ್ಲಿ ಹಾಗಿರ್ತಾರೆ, ಜನ ಹಾಗಿರ್ತಿದ್ರೆ, ಬ್ರಾಹ್ಮಣ ಜೀವ ಬ್ರಾಹ್ಮಣ ದೇಹ, ಕ್ಷತ್ರಿಯ ಜೀವ ಕ್ಷತ್ರಿಯ ದೇಹ, ಶೂದ್ರ ವೈಶ್ಯ ಶೂದ್ರ, ಅದೇ ರೀತಿ. ಆದರೆ ಅವರಲ್ಲಿ ವಿರೋಧದ ಹೆಸರೇ ಇಲ್ಲ, ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗೋದು. ಯಾವ ಕೆಲಸ ದೊಡ್ಡದು, ಯಾವ ಕೆಲಸ ಕಡಿಮೆ ಇಲ್ಲೇ ಇಲ್ಲ, ಪ್ರತಿಯೊಂದು ಕೂಡ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗೋದು. ಅವಾಗ ಏನಾಗುತ್ತೆ, ಎಲ್ಲರಿಗೂ ಅಷ್ಟೇ ದೊಡ್ಡ ಸದ್ಗತಿ ಉಂಟು ಭಗವಂತ ಸಾರ್ತಾನೆ. 18 ಅಧ್ಯಾಯದಲ್ಲಿ ಬರುತ್ತೆ, ಶ್ರೀ ಶ್ರೀ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವಾಹ. ಅವನಿವನು ಅಂತಲ್ಲ, ತನ್ನ ಪಾಲಿಗೆ ಏನು ಭಗವಂತ ಕೆಲಸ ಕೊಟ್ಟಿದ್ದಾನೆ ಅದನ್ನು ಮಾಡಿಕೊಂಡು ಹೋದ್ರೆ ಸಾಕು, ನಾನು ಬ್ರಾಹ್ಮಣನಲ್ಲ ಅಂತ ಕೊರಗಬೇಕಾಗಿಲ್ಲ, ಇವನು ನಾನು ಶೂದ್ರನ ಇವನು ಕೊರಗಬೇಕಾಗಿಲ್ಲ. ಇವರು ಯಾರೋ ಯಾವುದು ಕೊರಗಬೇಕಾಗಿಲ್ಲ, ದೇವರು ಯಾವ ದೇಹ ಕೊಟ್ಟ ಕೆಲಸ ಕೊಟ್ಟಿದ್ದಾನಲ್ಲ ಮಾಡಿಬಿಟ್ರೆ ಬೋಧಿರುತ್ತೆ. ಖಂಡಿತ ಸದ್ಗ ಶ್ರೇ ಶ್ರೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಏನು ಸಿದ್ಧಿ ಬೇಕೋ ಬಂದೇ ಬರುತ್ತೆ. ಮತ್ತು ಕ್ಲರ್ಕ್ ಕೆಲಸ ಮಾಡಿದ್ರೆ ಅವನ ಸಂಬಳ ಅವನಿಗೆ ಬಂದೇ ಬರುತ್ತೆ, ಆಫೀಸರ್ಗೆ ಅವನ ಸಂಬಳ ಅವನಿಗೆ ಬಂದೇ ಬರುತ್ತೆ, ಆಫೀಸರ್ ಅನಾಥರ ಆಬ್ಜೆನ್ಸ್ ಅವನ ಸಂಬಳನೇ ಇಲ್ಲ, ಆಫೀಸರ್ ಅಂತ ಕ್ಲೇಮ್ ಮಾಡಿದ ಸಂಬಳ ಕೊಡೋದಿಲ್ಲ, ಕೆಲಸ ಮಾಡಬೇಕು ಜೊತೆಗೆ ಅವನು. ಬರೀ ಆಫೀಸರ್ ಅಂತ ಬೋರ್ಡ್ ಹಾಕೊಂಡ್ರೆ ಅಲ್ಲ, ಸಂಬಂಧಪಟ್ಟ ಕೆಲಸ ಮಾಡದೆ ಹೋದ್ರೆ ಅವನಿಗೆ ಸಂಬಳ ಇಲ್ಲ. ಅಟೆಂಡರ್ ನಿಯತ್ತಿನಿಂದ ಕೆಲಸ ಮಾಡುತ್ತಾನೆ, ಅವನು ಫಸ್ಟ್ ಕ್ಲಾಸ್ ಸಂಬಳ ಬರುತ್ತೆ. ಇದು ಹೇಗೋ ಹಾಗೆ ಪ್ರತಿಯೊಬ್ಬ ಜೀವನಿಗೂ ಕೂಡ ಅವನಿಗೆ ತಕ್ಕಂತ ಒಂದು ಗತಿಯನ್ನ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ತಾನು ಹೇಳಿದ ಕೆಲಸ ಅವನು ಮಾಡಬೇಕು, ಮತ್ತು ಫಲಾಪೇಕ್ಷೆ ಬಿಟ್ಟು ಬಿಡಬೇಕು, ಅದು ಯಾವಾಗಲೂ ಕಾಮನ್. ಇದು ಕೃಷ್ಣಾರ್ಪಣ ಬುದ್ಧಿ ಇರಬೇಕು, ಹಾಗೆ ಮಾಡಿದರೆ ಯಾರು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ ಭಗವಂತ ತಿಳಿಸ್ತಾನೆ. ಆಮೇಲೆ ಏನಾಯ್ತು ಹಾಗಿದ್ರೆ ಇವತ್ತೆಲ್ಲ ನಿಮಗೊಂದು ಪ್ರಶ್ನೆ ಉತ್ತರ ಸಿಕ್ತಿ. ಆಚಾರ್ಯ ಉತ್ತರ ಕೊಟ್ಟ ಮೇಲೆ ಹೊಸ ಯೋಚನೆ ಬಂತು. ಒಬ್ಬ ಬ್ರಾಹ್ಮಣ ಇದ್ದಾನೆ, ನಾವಂತೇವೆ ಏನಯ್ಯ ಬ್ರಾಹ್ಮಣನ ನೀನು ಸಿಟ್ಟು ಬಂದ್ಬಿಡುತ್ತೆ ಸಾರ, ನೀನು ಬ್ರಾಹ್ಮಣನೇನಯ್ಯ? ಯಾತಕ್ ಗೊತ್ತಾ, ಬ್ರಾಹ್ಮಣದಿಂದ ರೆಸ್ಪೆಕ್ಟ್ ಮಾಡ್ತಾರೆ ಯಾವ್ದೋ ಅವನ ಹತ್ರ ಇಲ್ಲೇ ಇಲ್ಲ ಅಂತೇವಾಗ ಜಾತಿ ಹೇಗಾಯ್ತು ಗೊತ್ತೇನೋ? ಅದಕ್ಕೆ ಆಚಾರ ಕೊಟ್ಟ ಉತ್ತರ, ದೇಹ ಬ್ರಾಹ್ಮಣನದು, ಜೀವ ಬ್ರಾಹ್ಮಣದ ಅಲ್ಲ, ಆದ್ರಿಂದ ಹಾಗಾಗಿಬಿಟ್ಟಿದೆ ಅಂತ. ಯಾರ್ದೋ ಡ್ರೆಸ್ ಯಾರ್ದೋ ಹಾಕಿ ಗೊತ್ತಾಗಿಬಿಟ್ಟಿದೆ ಅಷ್ಟೇ, ಮ್ಯಾಚ್ ಆಗ್ತಾ ಇಲ್ಲ ಅವನಿಗೆ, ಮ್ಯಾಚ್ ಆಗ್ತಾ ಇಲ್ಲ. ಅವ್ನು ಹೇಳ್ತಾ ಎಸ್ ಐ ಡೋಂಟ್ ಲೈಕ್ ಇಟ್ ಅವನೇ ಅಂದ್ಬಿಡ್ತಾನೆ, ಐ ಡೋಂಟ್ ಲೈಕ್ ಇಟ್ ಅಂತ ಅಂದೇ ಬಿಡ್ತಾನೆ. ಆ ತರ ಮ್ಯಾಚ್ ಆಗೋದಿಲ್ಲ ಅವನು. ಒಬ್ಬ ಶೂದ್ರ ಹೇಗಿರ್ತಾನೆ ಗೊತ್ತೋ, ಫಸ್ಟ್ ಕ್ಲಾಸ್ ಬ್ರಾಹ್ಮಣ ಇದ್ದಾಗಿರ್ತಾನೆ. ಅವನ ಹ್ಯಾಬಿಟ್ಗಳು, ಅವನ ಸ್ಥಿತಿ ನೋಡಿಬಿಟ್ರೆ ಪರಮಾಶ್ಚರ್ಯವಾಗುತ್ತೆ. ಅಷ್ಟು ಡಿಸಿಪ್ಲಿನ್, ಅಷ್ಟು ಪ್ರಾಮಾಣಿಕತೆ, ಅಷ್ಟು ಸ್ವಚ್ಛತೆ ಎಲ್ಲ ತುಂಬಿರುತ್ತೆ. ಏನಯ್ಯ ಬ್ರಾಹ್ಮಣ ಇದ್ದಾಗಿದ್ದಾನೆ, ಆಗ ಬ್ರಾಹ್ಮಣ ಇದ್ದಾಗಿದ್ದಾನೆ ಅವನು, ಶೂದ್ರ ಅಂತ ಅಂತೇವಷ್ಟೇ, ಬ್ರಾಹ್ಮಣ ಇದ್ದಾಗಿದ್ದಾನೆ. ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ, ಹೌದು ಒಳಗೆ ಬ್ರಾಹ್ಮಣ ಜೀವ ಇರುತ್ತೆ, ಶೂದ್ರ ದೇಹ. ದೇಹ ಶೂದ್ರಂದು ಬ್ರಾಹ್ಮಣ ಜೀವಂದು, ಎಷ್ಟು ಸರಿ ಹೋಯ್ತಾಗ, ಬ್ರಾಹ್ಮಣ ಜೀವ ಶೂದ್ರ ದೇಹ, ಇಲ್ಲಿ ಬ್ರಾಹ್ಮಣ ದೇಹ ಶೂದ್ರ ಜೀವ ಎಷ್ಟು ಆಭಾಸ ಆಗುತ್ತಾಗ, ಒಂದಕ್ಕೊಂದು ಹೊಂದಾಣಿಕೆ ಆಗೋದಿಲ್ಲ, ಆದ್ರಿಂದ ಡಿಫರೆಂಟ್ ಕ್ಯಾರೆಕ್ಟರ್ ಎಸ್ಟ್ರೀಟ್ ಮಾಡ್ತಾ ಹೋಗ್ತಾನೆ. ಹಾಗೆ ಬ್ರಾಹ್ಮಣ ಜೀವನ ಲಕ್ಷಣ ಏನು ಅಂತ ಕೇಳಿದರೆ, ದಾನ ಇತ್ಯಾದಿಗಳಲ್ಲೇ ತೊಡಗಿದಾಗ ಅವನು ಬ್ರಾಹ್ಮಣ ಜೀವ ಅಂತ ಹೇಳಿ ಬಂದು ಭಗವಂತ ಅದೆಲ್ಲ ಹೇಳ್ತಾನೆ. 18 ಅಧ್ಯಾಯದಲ್ಲಿ ಬರುತ್ತೆ ಅವೆಲ್ಲ ಕೂಡ, ಶಮ ದಮ ಜ್ಞಾನ ವಿಜ್ಞಾನ ಆಸ್ತಿಕ್ಯ ಅವೆಲ್ಲ ಕೂಡ ಬ್ರಹ್ಮಕರ್ಮ ಸ್ವಭಾವಜ. ನ್ಯಾಚುರಲಿ ಬ್ರಾಹ್ಮಣಿಗೆ ಬರತಕ್ಕಂಥ ಗುಣಗಳು, ನ್ಯಾಚುರಲಿ ಹೇಳಬೇಕಾಗಿಲ್ಲ ಅವನು. ಅದೇ ರೀತಿ ಇವನಿಗೆ ಕ್ಷತ್ರಿಯನಿಗೆ ಕೆಲವು ಸ್ಪಿರಿಟ್ ನೋಡ್ತಿರ್ತೇವಲ್ಲ, ಲೀಡರ್ಸ್ ಆಗಬೇಕಾದ್ರೆ ನೀವಾಗಿ ನಯನ ಬೇಡ ಮಾರೆ ಅಂದ್ರೆ ಸರ್ ನಮಗೆ ಬೇಕಾಗಿಲ್ಲ, ನೀವು ಹೋಗಿ ಇವಾಗ ಹಿಂದೆ ಬರ್ತೇವೆ ಅಂತ ಹೇಳ್ತಾರೆ. ಸೊ ಲೀಡರ್ಶಿಪ್ ಕ್ವಾಲಿಟಿ ಅವನಿಗಿಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಬೇಸಿಕಲಿ ಕ್ಷತ್ರಿಯಿಂದ, ಅದು ಲೀಡರ್ಶಿಪ್ ಕ್ವಾಲಿಟಿ ಬೇಸಿಕಲಿ ಕ್ಷತ್ರಿಯಿಂದ. ಬಸ್ ಕೆಟ್ಟ ನಿಂತಿರಲಿ, ಸ್ವಲ್ಪ ಹೊತ್ತಿಗೆ ಅರ್ಧ ಮಾಡಿಬಿಡ್ತಾರೆ, ಬಿಡದಿಲ್ಲ ಅವನು, ಡೌನ್ ಇರ್ತೀರಿ ಕಂಡಕ್ಟರ್ ಡ್ರೈವರ್ ಶುರು ಮಾಡಿಬಿಡ್ತಾನೆ. ಆ ಕಳಕ್ಕೆ ಕೆಟ್ಟ ಹೋಗಿದ್ರೆ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಯಾರು ಕೂಡ, ಸುಮ್ಮನೆ ಕಾಫಿ ಕೂಡ ಓದ್ಬಿಡ್ತಾರೆ ಹೋಗ್ಬಿಟ್ಟು, ತಕ್ಷ ಅರ್ಧ ಮಾಡ್ತಾನೆ ಬಿಡೋದಿಲ್ಲ. ಏನಯ್ಯ ಬುದ್ಧಿ ಇದನ್ನು ವ್ಯಾಖ್ಯೆ ಮಾಡ್ತೀರಿ ಕೇಳ್ತಾರೆ. ಉಳಿದ್ರೆ ಕಷ್ಟ ಆಗಿರುತ್ತೆ, ಹೇಳಕ್ ಬರೋದಿಲ್ಲ ಅವ್ರಿಗೆ. ಯಾವಾಗ ಹೋಗುತ್ತೋ ಹೋಗುತ್ತೆ, ಸುಮ್ಮನೆ ಅವರು ಕಾಫಿ ಕುಡಿದು ಕೂತ್ಬಿಡ್ತಾರೆ ಹೊರತು ಇನ್ನೇನು ಮಾಡಕ್ ಹೋಗೋದಿಲ್ಲ. ಇವನು ಹಾಗಲ್ಲ, ಏನಾಗುತ್ತೆ ನೋಡಿ ಮಾಡಿ ಶುರು ಮಾಡ್ತಾನೆ. ಇನ್ನೊಂದು ಏನ್ ಮಾಡ್ತಾನೆ, ಐಡಿಯಾ ಕೊಡ್ತಾನೆ, ಹೀಗೆ ಮಾಡಿ ಅಂತ ಹೇಳಿದ್ರು. ಅದು ಬ್ರಾಹ್ಮಣರಿಗೆ ನಿಮ್ಮ ಮುಂದೆ ಯಾವಾಗಲ್ಲ ಮಾರ ಐಡಿಯಾ ಕೊಡ್ತೇನೆ ಅಷ್ಟೇ. ಐಡಿಯಾ ಕೊಡೋದೆಲ್ಲ ಬ್ರಾಹ್ಮಣನ ಕೆಲಸ, ಅದನ್ನ ಇಂಪ್ಲಿಮೆಂಟ್ ಮಾಡೋದೆಲ್ಲ ಕ್ಷತ್ರಿಯನ ಕೆಲಸ, ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡೋದು ವೈಶ್ಯನ ಕೆಲಸ, ಓಡಾಟದೆಲ್ಲ ಶೂದ್ರನ ಕೆಲಸ. ಅಲ್ಲಿ ಆರ್ಗನೈಸ್ ಆಗೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಆ ಕೆಲಸ ಹಾಗೆ ಮಾಡ್ತಾರಲ್ಲ, ಎಲ್ಲಿಂದ ಬಂತು ಅಂತ ಕೇಳಿದರೆ ಆಯಾ ಜೀವರು ಅದರಲ್ಲಿ ಹಾಗೆಯೇ ಇರ್ತಾರೆ. ಭಗವಂತ ಸೃಷ್ಟಿ ಹೇಗೆ ಮಾಡ್ತಾನೆ ಗೊತ್ತ, ಎಷ್ಟು ಆಶ್ಚರ್ಯ ಗೊತ್ತಾ. ಒಂದೇ ವೆರೈಟಿ ಜೀವರು ಸೃಷ್ಟಿ ಮಾಡಿಬಿಟ್ಟಿದ್ರೆ ಒಂದೇ ಕೆಲಸ ಆಗ್ತದೆ, ಎಲ್ಲ ಸ್ಟಾಪ್ ಆಗೋಗ್ಬಿಡ್ತದೆ ತಳಿ ಅಂತೆ. ಎಲ್ಲ ಕಾಲಕ್ಕೆ ಯೂನಿಫಾರ್ಮ್ ಮಿಕ್ಸ್ ಮಾಡ್ತಾರೆ. ಅಡಿಗೆ ಮಾಡಬೇಕು, ಅನ್ನ ಒಂದು ಮಾಡಿದ ಅಡಿಗೆ ಅಲ್ಲ, ಸಾರೊಂದು ಮಾಡಿದ ಅಡಿಗೆ ಅಲ್ಲ, ಒಂದೊಂದು ಮಾಡಿದ ಅಡಿಗೆನೇ ಅಲ್ಲ, ಆ ಎಲ್ಲ ಸೇರಿದ್ರೆ ಮಾತ್ರ ಅಡಿಗೆ ಆಗೋದು. ಅಡಿಗೆಗೆ ಎಷ್ಟು ವೆರೈಟಿ ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ, ಭಗವಂತ ಸೃಷ್ಟಿಯಲ್ಲಂತ ವೆರೈಟಿ ಎಲ್ಲ ಮಿಕ್ಸ್ ಮಾಡ್ತಾ ಬರ್ತಾನೆ. ಆಯಾ ವೆರೈಟಿಗೆ ತಕ್ಕಂತೆ ಆಯಾ ಗುಣಗಳನ್ನು ಕೊಡ್ತಾ ಹೋಗ್ತಾನೆ. ಇದು ನಮಗೆ ಅರ್ಥವಾದರೆ ನಾವೊಂದು ಹೊಸ ವಿಚಾರದತ್ತ ಕಾಲಿಡುತ್ತೆ. ಬ್ರಾಹ್ಮಣನಲ್ಲದವನು ಕೊರಗಬೇಕಾದ ಕಾರಣ ಇಲ್ಲ, ಸರಿಯಾದ ರೀತಿಯಲ್ಲಿ ಬದುಕಿದರೆ ಅವನ ಸೋಲು ಬ್ರಾಹ್ಮಣ ಸೋಲಾಗಿದ್ರೆ ಯಾಕೆ ಯೋಚನೆ ಮಾಡಬೇಕು ಅವನೀಗ? ಇದನ್ನು ಗುರುತಿಸಲಿಕ್ಕೆ ಏನು ಉಪಾಯ? ಮಧ್ವಾಚಾರ್ಯ ಹೇಳುತ್ತಾರೆ, ಇವತ್ತು ಬ್ರಾಹ್ಮಣ ದೇಹ ಬ್ರಾಹ್ಮಣ ಜೀವ, ಕ್ಷತ್ರಿಯ ದೇಹ ಕ್ಷತ್ರಿಯ ಜೀವ, ಇವೆಲ್ಲ ಮಾತಾಡ್ತೀರಲ್ಲ, ಹೇಗೆ ಗುರುತಿಸಬೇಕು ಅಂತ ಕೇಳಿದರೆ ಆಚಾರ್ಯ ಹೇಳುತ್ತಾರೆ, ಒಬ್ಬ ಶೂದ್ರ ಇದ್ದಾನೆ, ಗುಣಗಳೆಲ್ಲ ಬ್ರಾಹ್ಮಣನ ಗುಣಗಳು. ಅಧಿಕಾಶ್ಚೇತ್ ಗುಣ ಶೂದ್ರೆ ಬ್ರಾಹ್ಮಣಾದಿ ಹಿ ಸಮುಚ್ಯತೆ ಆಚಾರ್ಯರ ಮಾತು. ಒಬ್ಬ ಶೂದ್ರನಲ್ಲಿ ಬ್ರಾಹ್ಮಣನ ಗುಣಗಳು, ಶಮ ತಮ ಶಾಂತಿ ತಿಳುವಳಿಕೆ ಎಲ್ಲ ಜಾಸ್ತಿ ಇದ್ರೆ ಅವನು ಬೇಸಿಕಲಿ ಬ್ರಾಹ್ಮಣ ಚೇತನ ಅಂತ ತಿಳ್ಕೊಂಡು ಬಿಡಿ, ಬ್ರಾಹ್ಮಣ ಚೇತನ ಅಂತ ಭಾವಿಸಿ. ಆದರೆ ಬ್ರಾಹ್ಮಣನೊಳಗೆ ಬ್ರಾಹ್ಮಣನಾಗಿ ಬ್ರಾಹ್ಮಣೋತಿ ಅಲ್ಪ ಗುಣಕಃ ಶೂದ್ರ ಏ ವೇತಿ ಕೀರ್ತಿತಃ, ಆಚಾರ್ಯ ವ್ಯಾಸಸ್ಮೃತಿಯನ್ನು ಕೊಟ್ಟು ಹೇಳುತ್ತಾರೆ. ಬ್ರಾಹ್ಮಣೋತಿ ಅಲ್ಪ ಗುಣಕಃ, ಬ್ರಾಹ್ಮಣನಾಗಿದ್ದಾನೆ ಗುಣಗಳೇ ಇಲ್ಲ, ಆಗ ಅವನನ್ನ ಶೂದ್ರ ಅಂತ ತಿಳ್ಕೊಂಡು ಬಿಡಿ. ಅದಕ್ಕೆ ರಾಯರ ಕಥೆಯಲ್ಲಿ ಕೇಳಿದಿವಲ್ಲ, ಆ ವೆಂಕಣ್ಣನ ಕಥೆ ಕೇಳಿದಿವಿ. ಪತ್ರ ಬಂತು ಸುಲ್ತಾನನಿಗೆ, ಯಾರು ಓದ್ತಾರೆ ಅಂತ ನೋಡಿದ, ಕಾಣಲಿಲ್ಲ. ಹಾಗೆ ವೆಂಕಣ್ಣ ಕಣ್ಣಿದ್ದ, ಕರ್ಕೊಂಡು ಬಾ ಹುಡುಗ ಓದ್ತಾನೆ ಅಂತ ಕೇಳಿದರು. ಓದ್ ಬರೋದಿಲ್ಲ ಅಂತ ಹೇಳಿದ. ತಕ್ಷ ನೋಡಿದ, ಅರೇ ಜನವಾರ ಏನೇ ಬ್ರಾಹ್ಮಣ ನೀನು, ಓದ್ ಬರೋದು ಏನರ್ಥ ಅಂತ ಕೇಳಿದ. ತಕ್ಷ ಶುರುವಾದ ಇವತ್ತಿಗೂ ತಕ್ಷ ಉಪಯೋಗಿಸಿ, ಬ್ರಾಹ್ಮಣನ ಓದ್ ಬರೋದಿಲ್ಲ ಅಂತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾವೀಗ, ನ್ಯಾಚುರಲ್ ಓದ್ತೇ ಇಲ್ಲ ಅಂತ ಕೇಳಿದ. ಕೊನೆಗೆ ಆಗಿ ದೊಡ್ಡ ದಿವಾನನೇ ಆಗಿಬಿಟ್ಟ. ಕೊನೆಗೆ ರಾಯರ ಅನುಗ್ರಹದಿಂದ ಅವನ ಕ್ವಾಲಿಟಿ ಎಕ್ಸಿಬಿಟ್ ಆಯಿತು, ಮುಚ್ಚೋಗಿತ್ತು, ಎಕ್ಸಿಬಿಟ್ ಆಯಿತು, ತಕ್ಷ ಬಂದ್ಬಿಟ್ಟು. ಈ ಕಥೆ ನಮಗೆ ಏನ್ ತೋರಿಸುತ್ತೆ? ಬ್ರಾಹ್ಮಣನಿಗೆ ಅವನ ಗುಣ ನಿರೀಕ್ಷೆ ಮಾಡೇ ಮಾಡ್ತೇವೆ. ಯಾರು ಕಾರ್ಪೆಂಟರ್ ಮಗ ಇರ್ತಾನೆ, ಯಾವ ರಿಪೇರಿ ಮಾಡುತ್ತಾರೆ, ಅವನ ಬರೋಲ್ಲ, ಏನಯ್ಯ ಕಾರ್ಪೆಂಟರ್ ಬರೋದಿಲ್ಲ ಅಂತ ಹೇಳ್ತೀಯ, ಸುಳ್ಳು ಹೇಳ್ತೀಯ ಅಂತ ಕೇಳಿದ. ನ್ಯಾಚು ನೋಡೇ ಬಂದಿರಬೇಕಲ್ಲ ಅವನಿಗೆ, ಫಸ್ಟ್ ಕ್ಲಾಸ್ ಬಂದಿರಬೇಕು, ಸರಿಯಾದ ಮಾತದು. ಈ ದೃಷ್ಟಿಯಲ್ಲಿ ಬ್ರಾಹ್ಮಣನ ಗುಣ, ಕ್ಷತ್ರಿಯನ ಗುಣ ಮೊದಲಾದ ಗುಣಗಳಿದ್ದಾಗ ನಾವು ಹೊಸ ರೀತಿ ವಿಮರ್ಶೆ ಮಾಡೋ ಬರುತ್ತೆ ನಮಗೆ. ನಾವು ಯಾರು ಅಂತ ನಾವು ವ್ಯವಸ್ಥೆ ಮಾಡ್ಕೋಬಹುದಾಗ, ನಾವು ಯಾರು ಮತ್ತೆ ನಾವು ವ್ಯವಸ್ಥೆ ಮಾಡ್ಕೊಳಕ್ ಬರುತ್ತೆ. ಆಗ ನಾವು ಕೆಲಸದ ಬಗ್ಗೆ ಹೆಚ್ಚು ಲೈಕ್ ಮಾಡ್ತೇವೋ, ಎಷ್ಟಾದ್ರೆ ಒಂದೇ ಕೋರ್ಸ್ ಓದಿರ್ತಾರೆ, ಅಲ್ಲಿ ಆರಿಸ್ಕೋಬೇಕಾದ್ರೆ ಬೇರೆ ಬೇರೆ ಆರಿಸ್ಕೊಂಡ್ಬಿಡ್ತಾರೆ. ಅವ್ರು ಟೀಚಿಂಗ್ ಲೈನ್ ಆರಿಸ್ಕೊಳ್ಳೇನೆ ಬೇರೆ, ಎಜುಕೇಟ್ ಲೈನ್ ಆರಿಸ್ಕೊಳ್ಳೇನೆ ಬೇರೆ.
ಅವನಿಗೆ ಆಗ ಲೇಖಿಂಗಿರೋದೇ ಹಾಗೆ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ಅವನಿಗೆ ಆ ಥರ ಮೈಂಡ್ ಮೆಂಟಾಲಿಟಿ ಹಾಗೆ ಓಡ್ತಾ ಇರುತ್ತೆ, ಹಾಗೆ ಓಡುತ್ತಾನೆ. ಎಲ್ಲಿಂದ ಬಂತು, ಎಲ್ಲಿಂದ ಬಂದಿದ್ದಲ್ಲ, ಜೀವನ ಸ್ವರೂಪತಃ ಇರತಕ್ಕಂಥ ಗುಣ, ಆಯಾ ಜೀವನ ಸ್ವರೂಪದಲ್ಲೇ ಇರತಕ್ಕಂಥ ಗುಣ. ಆದ್ದರಿಂದ ಅದನ್ನು ಬದಲಾಯಿಸೋ ಪ್ರಶ್ನೆ ಬರೋದೇ ಇಲ್ಲ. ಈ ವ್ಯವಸ್ಥೆ ಹಿಂದೆ ಬದಲಾಗ್ತಾನೆ, ಅದೇ ರೀತಿ ಡೆವಲಪ್ ಆಗ್ತಾನೆ ಬರುತ್ತಿತ್ತು. ಕಲಿಯುಗಗಳು ಎಲ್ಲ ಮಿಕ್ಸ್ಚರ್. ಆದ್ದರಿಂದ ಅಂಗಡಿಗೆ ಹೋದ್ರೆ ಮಿಕ್ಸ್ಚರ್, ಸೀಮೆಣ್ಣೆಲ್ಲೂ ಮಿಕ್ಸ್ಚರ್, ಒಳ್ಳೆ ವಿಷ ಕೂಡ ಸಿಗೋದಿಲ್ಲ ಸಾರ್ ಅಂತಾರಂತ ಸ್ಥಿತಿ ಕಾಲ ಇದೆ. ಎಲ್ಲ ಕಡೆ ಮಿಕ್ಸ್ ಆಗಿ ಗುಣಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ. ಈ ಮಾತನ್ನ ಅಜಗರನ ಪ್ರಶ್ನೆಯಲ್ಲಿ, ಧರ್ಮರಾಜ ಅಜಗರನ ಪ್ರಶ್ನೆ ಬರುತ್ತೆ, ಅಲ್ಲಿ ಕೇಳ್ತಾನೆ. ಅಜಗರನ ಪ್ರಶ್ನೆ ಬಂದ ಕಾಲಕ್ಕೆ ನಿಜವಾಗ್ಲೂ ಬ್ರಾಹ್ಮಣ ಅಂತ ಹೇಳ್ತಾರಲ್ಲ, ಅಜಗರ ಕೇಳ್ತಾನೆ. ಧರ್ಮರಾಜನ ಪ್ರಶ್ನೆ ಕೇಳ್ತಾನೆ, ಬ್ರಾಹ್ಮಣ ಅಂತ ಹೇಳ್ತಾರಲ್ಲ, ಆದರೆ ಹೇಳೋದಕ್ಕೂ ಸಂಬಂಧ ಇರೋದಕ್ಕೂ ಸಂಬಂಧವೇ ಇಲ್ಲಲ್ಲ ಅಂತ ಕೇಳ್ತಾನೆ ಧರ್ಮರಾಜನನ್ನು. ಹೇಳೋದಕ್ಕಿರೋ ಸಂಬಂಧವೇ ಇಲ್ಲವಲ್ಲ, ಯಾವಾಗ ಹೇಳಿದ್ವಿ? ದ್ವಾಪರಯುಗದ ಕೊನೆಗೆ ಬಂದ ಕಾಲ ಇದು. ಈ ಭಾಗ ನಡೆದಾಗ ದ್ವಾಪರಯುಗದ ಫ್ಯಾಗ್ ಎಂಡ್ ಆಫ್ ದಿ ದ್ವಾಪರಯುಗ, ಮೊರದ ಕಲಿಯುಗದ ಕ್ವಾಲಿಟಿ ಎಕ್ಸಿಬಿಟ್ ಆಗ್ತಿದ್ದ ಕಾಲ. ಈ ಸಂಬಂಧವಿಲ್ಲ ಅಂತ ಕೇಳಿದ ತಕ್ಷಣ ಧರ್ಮರಾಜ ಹೇಳ್ತಾನೆ, ಹೌದು, ಸಂಕಾರಾತ್ ಸರ್ವವರ್ಣಾನಾಂ, ವರ್ಣಗಳಲ್ಲಿ ಸಾಂಕಾರ್ಯ ಶುರುವಾಗಿರೋದ್ರಿಂದ ಆ ಗುಣ ಎಕ್ಸಿಬಿಟ್ ಆಗಲಿಕ್ಕೆ ಆಗ್ತಾ ಇಲ್ಲ, ಗುಣಗಳೆಲ್ಲ ಮುಚ್ಚೋಗಿಬಿಡುತ್ತೆ, ಹೊಸ ಗುಣ ಡೆವಲಪ್ ಆಗುತ್ತೆ. ಯಾವುದೋ ವಿಚಿತ್ರವಾದ ಗುಣ ಡೆವಲಪ್ ಆಗೋದ್ರಿಂದ ಅದು ಸಮಾಜಕ್ಕೆ ಹಿತಕರವಾಗೋದೇ ಇಲ್ಲ. ಬರೀ ಗೊಂದಲ, ಕೆಲಸ ಮಾಡಿದ್ರೆ ಯಾರು ಮಾಡಬೇಕು ಆ ಥರ ಯೋಚನೆ. ಕೆಲಸ ಮಾಡಿ ಊಟಕ್ಕೆಲ್ಲ ಕೂತಿದ್ರೆ ಬಡಿಸೋರು ಕಲ್ಲಿ ಬಡಿಸಿ ಅಂತ ಎಲ್ಲೇ ನೋಡಿದ್ರೆ ಕೂತ್ಬಿಟ್ಟು ನೋಡೋದೇ ನೋಡಿ ಎಲ್ಲ ಬಡಿಸಿ ಅಂತಾರದು ಭಯ. ಅವಾರ್ಡ್ ಮಾಡಿ ಅವಾರ್ಡಿಂಗ್ ಟ್ಯಾಕ್ಸಿ ಬೇರೆ ಕಡೆ ನೋಡ್ಬಿಟ್ರೆ ನಮ್ಗೆ ಬರೋದಿಲ್ಲ, ತಪ್ಪಿಸ್ತಾ ಇದ್ದಾರೆ ಅಂತ ಅರ್ಥ. ಹಿಂದಿನ ಕಾಲಕ್ಕೆ ಬೇಡ ಅಂತ ಹೇಳಬೇಕಷ್ಟೇ, ಅಷ್ಟು ಜನ ಅಂದ್ರೆ ನೂಕು ನೂಕಲು ಬಂದ್ಬಿಡ್ತಿದ್ರು. ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಉತ್ಸಾಹ ಅಷ್ಟೇ. ಇದು ಸಾಮಾನ್ಯವಾಗಿ ಇವತ್ತು ಅದರ ಕಾಂಡಕ್ಕೆ ಭಾರಿ ದುರ್ಲಭ. ಕೆಲವರಲ್ಲಿ ಇರುತ್ತೆ ಹೊರತು ಮಾಡೋ ಜನ ಯಾವ ರೀತಿಯಲ್ಲಿ ಸಮಾಜ ಮುಂದೆ ಹೋಗೋದೇ ಇಲ್ಲ, ಮಾಡೋ ಜನ ಇದ್ದೇ ಇರ್ತಾರೆ. ಆ ಪ್ರಪೋರ್ಷನ್ ತುಂಬಾ ಹೆಚ್ಚಾಗ್ತಾ ಹೋಗಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಬ್ರಾಹ್ಮಣ ಆಟಿಟ್ಯೂಡ್ ರೀತಿಯೇ ಬೇರೆ, ಅವನ ಮನಃಪ್ರವೃತ್ತಿಯೇ ಬೇರೆ, ಕ್ಷತ್ರಿಯ ಮನಃಪ್ರವೃತ್ತಿಯೇ ಬೇರೆ. ಸ್ವಾಭಾವಿಕವಾದ ಬ್ರಾಹ್ಮಣಾದಿ ವರ್ಣಗಳ ಬಗ್ಗೆ ಮಾತಾಡುತ್ತ. ಆಗ ಯಾರಿಗೂ ಪ್ರಶ್ನೆ ಬರೋದಿಲ್ಲ, ಈ ವಿವಾದದ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಮಧ್ವಾಚಾರ ಬರೋದು ಅರ್ಥ ಇದೆಯಲ್ಲ, ನಿನ್ನ ಚೇತನ ಯಾವುದು, ಅದರ ಬಗ್ಗೆ ಭಗವಂತ ಹೇಳ್ತಾನೆ ಅಂತ ಹೇಳಿದಾಗ ಆ ಇರೋ ನಿಜ ನಮಗಾಗಿರೋದ್ರಿಂದ ಅವ್ರು ಒಪ್ಪಲೇಬೇಕಾಗತ್ತೆ, ಅದನ್ನು ಅಲ್ಲಗಳಿಗೆ ಸಾಧ್ಯವೇ ಆಗೋದಿಲ್ಲ. ಆದರೆ ಅರ್ಥವನ್ನ ಹೇಳಿದ್ದು ಮಾತ್ರ ತೀರಾ ಮೊದಲಿಗೆ. ಜಗತ್ತಿನ ಇತಿಹಾಸದಲ್ಲೇನೆ ಆ ರೀತಿ ಯೋಚನೆ ಮಾಡಿದವರೇ ಇರಲಿಲ್ಲ. ವೇದವ್ಯಾಸರ ಚಿಂತನೆಯನ್ನ ಜಗತ್ತಿಗೆ ಹಾಗೆ ಮುಗಿಸಿದ ಹಿರಿಮೆ ಶ್ರೀಮದ್ ಆಚಾರ್ಯರು ಅಂತ ಅರ್ಥ ಮಾಡಿಕೊಂಡ್ರೆ ವರ್ಣ ವ್ಯವಸ್ಥೆಯ ಬಗ್ಗೆ ತೀರ ಹೊಸ ಬೆಳಕ. ಎಷ್ಟೋ ಜನ ವಿರುದ್ಧ ಕಂಡ್ರೆ ಕೊನೆಗೆ ಅನ್ಕೊಂಡ್ಬಿಡಬಹುದು, ಅನ್ಕೊಂಡಿದ್ದಾನೆ ಬ್ರಾಹ್ಮಣ ಎಷ್ಟು ಅವನಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಅಷ್ಟೇ ಮುಗಿದೋಗುತ್ತಾನೆ. ಅವನು ಮೂಲಭೂತ ಪ್ರಶ್ನೆ ಒಂದು ಬರುತ್ತಾಗ ಈ ರೀತಿ ನಾವು ಶೂದ್ರ ದೇಹದೊಳಗೆ ಬ್ರಾಹ್ಮಣ ಇರಬಹುದು, ಬ್ರಾಹ್ಮಣದೇವರು ಶೂದ್ರ ಇರಬಹುದು ಅಂತ ಅರ್ಥ ಮಾಡಿಕೊಂಡಾಗ ನಾವು ಪ್ರಾಕ್ಟಿಕಲಿ ಯಾವ್ದನ್ನು ಫಾಲೋ ಮಾಡಬೇಕಾಗಿದ್ರೆ ಪ್ರಶ್ನೆ ಬರ್ತಾ. ಪ್ರಾಕ್ಟಿಕಲಿ ಯಾವ್ದನ್ನು ಫಾಲೋ ಮಾಡೋದು ಇವತ್ತು ಈ ರೀತಿ ವ್ಯವಸ್ಥೆ ಒಳಗೆ ನಮಗೆ ಗೊತ್ತಾಗೋದೇ ಇಲ್ಲ ತಾನೆ, ಒಳಗೆ ಗೊತ್ತಾಗೋದೇ ಇಲ್ಲ. ಗೊತ್ತಾಗೋದು ಟೂ ಲೇಟ್ ಆಗಿರೋದು, ಅದು ಗೊತ್ತಾಗೋದು ಕಾಯ್ತಾ ಕೊಡೋದು ಯಾರು ಈ ಮಧ್ಯೆ, ಯಾರು ಬ್ರಾಹ್ಮಣ ಊಟ ಕರಿಬೇಕಾಗಿದೆ, ಬ್ರಾಹ್ಮಣ ಹೇಗೆ ಹುಡುಕಬೇಕು, ಈಗ ಸತ್ಯ ಎಷ್ಟು ಹೇಳ್ತಾರೆ ಬೇಡ ಹುಡುಕತ್ತೆ ಕೊಡಬೇಕಷ್ಟೇ. ಸತ್ಯ ಹೇಳಿದ ಧರ್ಮ ಹೇಳಿದ್ದಾನೆ ಹುಡುಕದ ಕೂತ್ರೆ ಸಿಗೋತ್ತಿಗೆ ಒಂದು ಶಾರ್ಧ ಮೂರೋಗಿರುತ್ತೆ ಸತಿ, ಪ್ರಯೋಜನ ಇಲ್ಲ. ಸತ್ಯ ಹೇಗೆ ಹುಡುಕ್ಬೇಕು ಅದಕ್ಕೆ ಈಗ ವ್ಯವಸ್ಥೆ ಬೇಕಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹಿಡುತ್ತಾರೆ. ನಮ್ಮ ದಿನನಿತ್ಯದ ವ್ಯವಸ್ಥೆಗೆ ಹುಟ್ಟಿನ ಜಾತಿ ಪ್ರಧಾನ, ಎಲ್ಲಿ ಹುಟ್ಟಿ ಬಂದಿದ್ದಾನೆ ಅನ್ನೋದನ್ನ ದಿನನಿತ್ಯದ ವ್ಯವಸ್ಥೆಯನ್ನು ಮಾಡೋದು. ಆದರೆ ಈ ಸ್ಪಿರಿಚುವಲ್ ವ್ಯವಸ್ಥೆಗೆ ಮಾತ್ರ ಒಳಗಿನ ಜಾತಿನೇ ಪ್ರಧಾನ. ಅದು ಊಟಕ್ಕೆ ಕರಿಬೇಕಾಗಿದೆ, ಎಂತ ದರಿದ್ರಾದರೂ ಅವನ ಕರ್ಕೊಂಡ್ಬರ್ ಬಿಟ್ಟರೆ ಆ ಬ್ರಾಹ್ಮಣ ಇದ್ದಾನೆ ಕರ್ಕೊಂಡ್ಬರಿ ಅಂತ ಹೇಳ್ತಾರೆ. ಅದೊಂದೇ ದಾರಿ, ಬೇರೆ ಇಲ್ಲ, ಅವನ ಕರ್ಕೊಂಡ್ಬರಬೇಕು ದಾರಿ ಇಲ್ಲ. ಯೋಚನೆ ಮಾಡಬೇಕಂತ ಪ್ರಶ್ನೆ ಅವನು ಕರ್ಕೊಂಡ್ಬನ್ನಿ ಅಂತ ಯೋಚನೆ ಮಾಡೋ ಪ್ರಸಕ್ತಿಯನ್ನು ಆರ್ಸ ರೀತಿಯೇ ಬೇರೆ, ಅದು ಪರ್ಪಸ್ಸೇ ಬೇರೆ ಆಗಿಬಿಡುತ್ತೆ. ಆದ್ದರಿಂದ ಎರಡು ವ್ಯವಸ್ಥೆಯನ್ನು ಫಾಲೋ ಮಾಡಬೇಕು ನಾವಾಗ. ಹೊರಗಿನ ವ್ಯವಸ್ಥೆಗೆ, ಕೇವಲ ಹೊರಗಿನ ವ್ಯವಸ್ಥೆಗೆ ಅದು ಬೇಕು. ನಮ್ಮ ಲೋಕದಲ್ಲಿ ಕಾಣ್ತಾನೆ ಇರುತ್ತೆ, ಒಂದು ಕ್ವಾಲಿಫಿಕೇಶನ್ ಇರಲಿ ಕೆಲವರಿ ಪಾಪ, ಒಂದು ಕ್ವಾಲಿಫಿಕೇಶನ್ ಇಲ್ಲದೇ ಇದ್ದ ದೊಡ್ಡ ಸಾಹಿತಿಗಳಾಗಿಬಿಟ್ಟಿರ್ತಾರೆ, ಅತಿ ದೊಡ್ಡ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಈ ರಾಷ್ಟ್ರಕ್ಕೆ, ದೇಶಕ್ಕೆ, ಜಗತ್ತಿಗೆ ಕೊಡುಗೆ ಕೊಡೋಷ್ಟು ಜ್ಞಾನ ಇರುತ್ತೆ. ಏನೇನು ಓದಿರೋದ್ರೆ ಒಂದನೇ ಕ್ಲಾಸ್ ಕೂಡ ಓದಿರೋದಿಲ್ಲ, ಮನೇಲಿ ಓದಿರೋದು ಎಷ್ಟೋ ಅಷ್ಟೇ. ಎಷ್ಟು ಆಶ್ಚರ್ಯ ಇದು, ಒಂದು ಹೇಗೆ ಬಂತಿದು. ಈ ಜ್ಞಾನಕ್ಕೆ ತುಂಬಾ ಮಹತ್ವ ಇದೆ. ಆ ನಿಜವಾದ ಜ್ಞಾನ ಅಂದ್ರೆ ಅದೇನೆ, ಆದರೆ ಅವನು ಯಾವ್ದಾದ್ರು ಒಂದು ಲೆಕ್ಚರ್ ಪೋಸ್ಟ್ಗೆ, ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಸೆಲೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಅವನು ಸಾರಿ ಅಂತ ಹೇಳ್ಬೇಕಾದ್ರೆ ಸೆಲೆಕ್ಟ್ ಮಾಡಿದವನು ಹೇಳಬೇಕಾಗತ್ತೆ, ಕೊನೆಗೆ ಮಾಡಕ್ ಬರೋದಿಲ್ಲ. ಯಾಕೆ ಸರ್ ರೂಲ್ಸ್ ನಾಟ್ ಅಲೋಡ್ ಅಂತ ಹೇಳಿ ಓದಿರುತ್ತೆ. ಯಾಕೆ ಮೇಸ್ತ್ರಿ ಮತ್ತು ಕಳಿಸ್ಬಿಡ್ತೀವಿ, ಕೋಚಿಂಗ್ ಕಳಿಸ್ಕೊಡ್ತೀವಿ ಮೇಸ್ತ್ರನ ಬೇಕಾದ್ರೆ, ನೀವು ಮೇಸ್ತ್ರ ಆಗ್ಲಿಕ್ಕೆ ಬರೋದಿಲ್ಲ. ಇದು ಆಶ್ಚರ್ಯ ಅಂದ್ರೆ ಅಷ್ಟೇ, ಇವನ್ ಬೇಕಾರಾಗಬಹುದು. ಯಾರೋ ಒಬ್ಬ ದೊಡ್ಡ ಸಾಹಿತಿ, ಆತನ ಬುಕ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಪಾಪ, ದೊಡ್ಡ ಸಾಹಿತಿ ಬುಕ್ಸ್ ಎಲ್ಲ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ಸ್, ಇದು ಕ್ವಾಲಿಫಿಕೇಶನೇ ಇಲ್ಲ, ಎಲ್ಲೋ ಕೊನೆ ಟೀಚರ್ ಆಗಬೇಕು ಅಂತ ಹೊರಟ ಪಾಪ. ಅವಾಗ ಏನಾಗಬೇಕಾಯ್ತು, ಓದ್ಬೇಕಾಯ್ತು. ತನ್ನ ಟೆಕ್ಸ್ಟ್ ಬುಕ್ ತಂದೆ ತಮಾಷೆ, ತಾನು ಬರೆದ ಪುಸ್ತಕ ತನ್ನ ಟೆಕ್ಸ್ಟ್ ಆಗಿಬಿಟ್ಟಿದೆ, ಅದ್ರಲ್ಲಿ ಫೇಲು. ಇದು ತಮಾಷೆ ಗೊತ್ತಾ, ಅದ್ರಲ್ಲಿ ಫೇಲ್ ಮಾಡಿಬಿಟ್ಟಿದ್ದಾರೆ. ಅದು ಎಂತ ಆಶ್ಚರ್ಯ ಅಂತ ಕೇಳಿದ್ರೆ, ಹೆಚ್ಚಿ ನಡೆದಿದ್ದು ಹೇಳ್ತಿರೋದು, ಕಣ್ಣಾರೆ ಕಂಡದ್ದು ಹೇಳ್ತಿದ್ದೇನೆ. ಆದ್ರೆ ಅದರಲ್ಲೇ ಫೇಲು ಅಂದ್ರೆ ಆ ಮಟ್ಟಿಗೆ ಗೊತ್ತಿತ್ತು, ಅದೇ ಬರೋ ಪುಸ್ತಕ ಅಂತ ಗೊತ್ತವರಿಗೆ. ಆದ್ರೆ ಅನ್ನ ಬರೋ ಪುಸ್ತಕ ತಾನೇ ಆ ಪರೀಕ್ಷೆ ಕೂಡಬೇಕು ಅಂತ ನಿಯಮ ಇರೋದೇ ಹಾಗೆ. ನಮ್ಮ ಜನ ಕೇಳ್ತಾರಲ್ಲ, ನೀವು ಹೊರಗಿಂದ ಫಾಲೋ ಮಾಡಬೇಕು ಅಂತ ಹೇಳ್ತೀರಲ್ಲ, ಸಾಧ್ಯನ ಅಂದ್ರೆ ಮತ್ತೆ ಇಲ್ಲಿ ಫಾಲೋ ಮಾಡಿ ಹೇಗಿದ್ರಿ? ಈಗ ಬುದ್ಧಿವಂತ ಇದ್ದಾನೆ ಕರ್ಕೊಂಡ್ಬಿಟ್ಟು ಡಿಗ್ರಿ ಕೊಟ್ಬಿಡಿ, ಕೊಡಕ್ ಆಗೋದಿಲ್ಲ. ಫಾರ್ಮ್ಯಾಲಿಗೆ ಒಂದು ಡಿಗ್ರಿ ಇರಲೇಬೇಕು, ಆ ರೀತಿ ಮಾಡಲಿಕ್ಕೆ ಹೊರ ವ್ಯವಸ್ಥೆ ತಪ್ಪಿ ಬಿಡುತ್ತೆ. ಬರೀ ಜ್ಞಾನ ನೋಡ್ತೇವೆ ಅಂತ ಫಾಲೋ ಮಾಡಕ್ ಆಗೋದಿಲ್ಲ. ಎಷ್ಟೊಂದು ಪರೀಕ್ಷೆ ಮಾಡ್ತೀರಿ ನೀವೀಗ? ಡಿಗ್ರಿ ಇದ್ದವನು ಮೋಸ ಹೋಗಿರ್ತಾನೆ ಕೆಲವು ಸಲ, ಇದು ಇಲ್ದವನು ಹೇಗೆ ನಂಬೋದು ನಾವೀಗ? ಅದಕ್ಕೋಸ್ಕರ ಪಾಠ ಇಂಗ್ಲೀಷ್ ಲೆಕ್ಚರ್ ಬೇಕಾಗಿದೆ ತಿಳ್ಕೊಂಬೋಣ. ಇಂಗ್ಲೀಷ್ ಎಂ ಎ ಅವ್ನು ಕಾಪಿ ಹೊಡೆದೇ ಪಾಸ್ ಆಗಿರಲಿ, ಅವನ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಇನ್ನೊಬ್ಬನು ಇಲ್ಲಿ ಇಂಗ್ಲೀಷ್ ಎಲ್ಲ ಪೂರ್ತಿ ಬಾಯಿ ಹೇಳಿದ್ರು ಕೂಡ ಅಪಾಯಿಂಟ್ ಮಾಡಕ್ ಬರೋದಿಲ್ಲ ಬೇಕು. ಇವನ್ ಅಲ್ಲಿ ಹೋಗಿ ಪಾಠ ಕಲ್ತ್ಕೊಂಬಂತ ಕಳಿಸ್ಬೋದೇ ಹೊರತು ಅವನ ಕೈಯಲ್ಲಿ ಪಾಠ ಮಾಡ್ಸಕ್ ಆಗೋದಿಲ್ಲ. ಅದು ಲೀಗಲಿ ಡಾಟ್ ಅಲ್ಲೋದು, ಅದೇ ನಮ್ಮ ಶಾಸ್ತ್ರಕ್ರಮದಲ್ಲಿ ಅನ್ವಯವಾಗುತ್ತೆ. ಇವತ್ತು ಬ್ರಾಹ್ಮಣ ಅಂತ ಲೋಕದ ಪರಪಸ್ತಿ ಬ್ರಾಹ್ಮಣ ಬೇಕು ಅಂತ ಹೇಳಿದ್ರೆ ಹುಟ್ಟಿದ ಬ್ರಾಹ್ಮಣನೇ ಆಗಬೇಕು, ಹುಟ್ಟಿನಿಂದ ಬ್ರಾಹ್ಮಣನೇ ಆಗಬೇಕು. ಆದರೆ ಚಿಂತನೆ ಪರಪಸ್ತಿ ಬಂದ ಮಾತ್ರ ನಿಜವಾದ ಯೋಗ್ಯತೆ ಬ್ರಾಹ್ಮಣನಾಗಬೇಕು. ಈ ಗುರುತು ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಎಲ್ಲೂ ಇಲ್ಲೇ ಇಲ್ಲ. ಈಗ ಮನೆಗೆ ತಿಳ್ಕೊಂಡು ನಾವು ಏನ್ ಮಾಡಬೇಕು ಅಂದ್ರೆ ಆಚಾರ ಹೇಳುತ್ತಾರೆ, ಎಲ್ಲರಿಗೂ ತಿಳಿಸಿಕೊಡ್ತಾರೆ. ಬ್ರಾಹ್ಮಣನಲ್ಲದವನು ಏನು ದುಃಖ ಪಡಬೇಕಾಗಿಲ್ಲ. ಬ್ರಾಹ್ಮಣನ ಗುಣಗಳನ್ನ ಬ್ರಾಹ್ಮಣನ ಅಲ್ಲದವನು ಅಳವಡಿಸಿಕೊಳ್ಳಕ್ಕೆ ಹೊರಟ್ರೆ ತುಂಬಾ ಒಳ್ಳೇದು ಅಂತ ಹೇಳಿಬಿಡ್ತಾರೆ. ಬ್ರಾಹ್ಮಣನ ಅಲ್ಲದವನು ಬ್ರಾಹ್ಮಣನ ಗುಣಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಹೊರಟ್ರೆ ಭಾರಿ ಒಳ್ಳೆಯದು. ಬ್ರಾಹ್ಮಣನ ಗುಣಗಳನ್ನು ಅಪಿಯರೆನ್ಸ್ ಅಂತ ಹೇಳಲಿಲ್ಲ ಅವರು. ಗುಣಗಳನ್ನು, ಗುಣಗಳು ಯಾವುದು? ಶಮಃ ದಮಃ ಜ್ಞಾನಂ ವಿಜ್ಞಾನಂ ವೈರಾಗ್ಯ ಆಸ್ತಿಕ್ಯ, ಎಲ್ಲ ಬ್ರಾಹ್ಮಣರ ಗುಣಗಳು. ನಡೆಸಿಕೊಳ್ಳೋದಕ್ಕೆ ಯಾರು ಬ್ಯಾನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ಅದು ಹೈಲಿ ಎನ್ಕರೇಜಬಲ್ ಅಂತ ಹೇಳಿದ್ರು ಆಚಾರ್ಯ ಹೇಳ್ತಾರೆ. ಹೈಲಿ ಎನ್ಕರೇಜ್ ಮಾಡಿ, ಅದನ್ನು ಬಿಡಕ್ಕೆ ಹೋಗಬೇಡಿ, ತುಂಬಾ ಒಳ್ಳೆಯದು. ಅದು ಯಾವ ಕಾಲಕ್ಕೂ ಕೂಡ ಮೇಲಿನವನು ಕೆಳಗಿನ ಗುಣಗಳು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಮಾಡಿದ್ರೆ ಅವನು ಕಂಡೆಮ್ ಮಾಡಿಬಿಡಿ ಅವನನ್ನ. ಆದರೆ ಕೆಳಗಿನ ಮೇಲಕ್ಕೆ ಈ ರೀತಿ ಬಂದ್ರೆ ಅವನನ್ನ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಡುತ್ತೆ. ಶಬರಿ ವಿದುರ ಹುಟ್ಟಿದ್ದು ಶೂದ್ರರಾಗಿ, ಅವರ ಎತ್ತರ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ? ಶಬರಿ ಇದ್ದಲ್ಲಿಯೇ ರಾಮವನ ದರ್ಶನ ಕೊಡ್ತಾನೆ. ಎಷ್ಟು ದೊಡ್ಡ ಪವಾಡ ಅದು ಶಬರಿ ಇದ್ದಲ್ಲಿಗೆ ಸ್ವತಃ ರಾಮದೇವರು ದರ್ಶನ ಕೊಟ್ಟು ದರ್ಶನ ಅಷ್ಟೇ ಅಲ್ಲ ಸದ್ಗತಿನೇ ಕೊಟ್ಟು ಬಿಡ್ತಾರೆ. ವಿದುರ ನಾ ಮನೆಗೆ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಕ್ಷತ್ರಿಯನಾದ ದುರ್ಯೋಧನ ಕರೆದ್ರೆ ಕೃಷ್ಣ ಹೋಗಲಿಲ್ಲ, ಬ್ರಾಹ್ಮಣ ದ್ರೋಣರ ಕರೆದ್ರೆ ಕೃಷ್ಣ ಹೋಗೋದಿಲ್ಲ. ಇನ್ನೇನು ಅದಕ್ಕಿಂತ ಆಶ್ಚರ್ಯ ನೋಡಿ, ಬರಲಿಲ್ಲ ಅಂತ ಹೇಳ್ಬಿಡ್ತಾರೆ. ಭೀಷ್ಮರ ಮನೆಗೆ ಹೋಗೋದಿಲ್ಲ, ಯಾರು ನಿಮ್ಮ ಮನೆಗೆ ಹೋಗೋಣ ಬಾ. ಇದರಲ್ಲಿ ಭಾರಿ ಧೈರ್ಯ ಹೋಗಿಬಿಟ್ಟಿತ್ತಾಗಲೇ. ಅಂಥವ್ರ ಮನೆಗೆ ಕೃಷ್ಣ ಬರೋದಿಲ್ಲ ಅಂತ ಹೇಳಿದ ಮೇಲೆ ನಾನು ಕರೆದ್ರೆ ಇಲ್ಲ ಅಂತ ಅನ್ಸ್ಕೋಬೇಕಾಗತ್ತೆ ಅಂತ ಭಯ ಇತ್ತು. ಕರಲಿಕ್ಕೆ ಹೋಗಲಿಲ್ಲ ಕೃಷ್ಣ, ತಾನೇ ಬಂದನಂತೆ. ಮುದಿನಾಗ ಕೈ ಹಾಕ್ತಾನೆ, ಇದರ ಅನ್ಯ ಮನೆ ಬರ್ತೇನೆ ನಾನೀಗ. ಭಗವಂತ ಯಾತಕ್ಕೆ ನಾವು ಆ ರೀತಿ ಮಾಡಕ್ ಬರೋದಿಲ್ಲ, ಯಾಕೆ ಗೊತ್ತೇನು? ಭಗವಂತ ಸರ್ವಜ್ಞನಾದ್ರಿಂದ ಯಾರಾದ್ರೂ ಐಡೆಂಟಿಫೈ ಮಾಡ್ತಾನೆ, ನಮಗೆ ಆ ಮಾತಿನ ಕೆಪಾಸಿಟಿ ಇಲ್ಲ. ನಾವು ಮಾಡಬೇಕಾದ್ರೆ ಒಳಗಿನ ಇನ್ನೂ ವಿಷಯ ತುಂಬಾ ಚೆನ್ನಾಗಿ ಮಾಡಿ ಬೆಸ್ಟ್ ಆಫ್ ಅವರ್ ಎಬಿಲಿಟಿ ಇರುತ್ತಲ್ಲ, ಆಗ ತೀರ್ಮಾನ ತಗೊಳ್ಬೇಕು ಹೊರತು ಅವಸರದ ತೀರ್ಮಾನಕ್ಕೆ ಅವಕಾಶ ಇಲ್ಲ ಅದರೊಳಗೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ವರ್ಣ ವ್ಯವಸ್ಥೆ ಅನ್ನೋದು ನಾವು ತಿಳ್ಕೊಂಡಷ್ಟು ಇದೆಲ್ಲ ಸಂಕೀರ್ಣವಾದ ವ್ಯವಸ್ಥೆ. ಅದು ಅರ್ಥ ವ್ಯವಸ್ಥೆ ಇರೋ ನಿಜ, ಅರ್ಥ ಮಾತ್ರ ತುಂಬಾ ಸಂಕೀರ್ಣ ರೀತಿಯಲ್ಲಿ ಮಾಡೋದ್ರಿಂದ ಅದರ ವಿವರಣೆಗೆ ತುಂಬಾ ಶಾಸ್ತ್ರಗಳ ಆಧಾರದಿಂದ ಮಾತಾಡಬೇಕಾಗುತ್ತೆ. ಈ ಗೊಂದಲ ಹಿಂದೆ ಬರಲೇ ಇಲ್ಲ, ಪ್ರತಿಯೊಬ್ಬರು ತುಂಬಾ ಸಾಮರಸ್ಯ ಇತ್ತು. ಹಳ್ಳಿಗಳಲ್ಲಿ ತೀರ ಇತ್ತೀಚಿರುವರಿಗೂ ಕೂಡ ಎಲ್ಲ ಜನಗಳಲ್ಲಿ ವಿವಾದದ ಪ್ರಶ್ನೆಯೇ ಇಲ್ಲ. ಗೌರವದ ಪ್ರಶ್ನೆ ಅಂದ್ರೆ ಗೌರವದ ಪ್ರಶ್ನೆ ಹಾಗೆ ನಡೀತಿ. ಯಾವುದೋ ಒಂದು ಕಾಲಕ್ಕೆ ವಿಚಿತ್ರವಾದ ಪ್ರವೃತ್ತಿ ಶುರುವಾಯಿತು, ದೂರ ಮಾಡೋ ಪ್ರವೃತ್ತಿ ಶುರುವಾಯಿತು. ನೀನು ಹಾಗೆ ನೀನು ಹೀಗೆ ದೂರ, ಅವರು ದೂರ ಮಾಡಿ ಶುರು ಮಾಡಿ, ಅವನು ಒಂದಿದ್ದರೆ 20 ದೂರ ಮಾಡ್ತೀವಿ ಶುರು ಮಾಡಿ, ಒಂದು 10 ಹೆಜ್ಜೆ ಇವರು ತಳ್ಳಿದ್ರೆ 100 ಹೆಜ್ಜೆ ಅವನು ತಳ್ಳಿದ ವಾಪಸ್. ಪರಿಣಾಮ ಏನಾಯ್ತು? ಬರೀ ಸಂಘರ್ಷ ಅದೆಲ್ಲ ಶುರುವಾಗಿ ಬಿಟ್ಟು ನಮ್ಮಲ್ಲಿ ಎಷ್ಟೋ ವಾಸಿ ಎಷ್ಟೋ ಕಡೆಗೆ ಹೊಡೆದಾಟ ಬಡದಾಟ ಕೊಲೆವರೆಗೂ ಹೋಗ್ತಾ ಇದೆ. ಅದು ಬ್ರಾಹ್ಮಣ ಜೀವನ ಪ್ರಶ್ನೆ ಅಲ್ಲ, ಬರೀ ಜನರಲ್ ಕಾನ್ಸೆಪ್ಟ್ ಅಷ್ಟೇ. ಬರೀ ಜಾತಿ, ನಮ್ಮ ಜಾತಿ ಅಲ್ಲ, ನಾವು ಒಂದೇ ಕಾರಣಕ್ಕೆ ಇವನು ಜಗಳಾಡೋದು ಇನ್ನೊಬ್ಬನು ಜಗಳಾಡೋದು, ಇದೆಲ್ಲ ಯಾರೂ ಒಪ್ಪತಕ್ಕಂಥ ವಿಷಯ ಅಲ್ಲವೇ ಅಲ್ಲ. ಎಲ್ಲ ಕಾಲಕ್ಕೆ ಸಮಾಜಕ್ಕೆ ಮಾರಕ, ಅದನ್ನು ಭಗವಂತ ಎಂದೆಂದೂ ಒಪ್ಪೋದಿಲ್ಲ. ನಮ್ಮ ಶಾಸ್ತ್ರ ಪ್ರಪಂಚದ ವಿಶ್ಲೇಷಣೆಯ ವರ್ಣ ವ್ಯವಸ್ಥೆಯನ್ನ ಈಗಾಗಲೇ ಆಚಾರ್ಯರು ಕೊಟ್ಟ ಹಾಗೆ ನೋಡಿದರೆ ನಾವು ಯಾರೂ ಕೂಡ ತುಂಬಾ ಯೋಚನೆ ಮಾಡಬೇಕಾಗತ್ತೆ. ಬ್ರಾಹ್ಮಣ ಅಂತ ಯೋಚನೆ ಒಪ್ಕೊಂಡ್ಬಿಡ್ತೇವೆ, ಹೆಸರಿಗೆ ಬ್ರಾಹ್ಮಣ ಸಾರ್, ನಾನು ನಿಜವಾಗ್ಲೂ ಬ್ರಾಹ್ಮಣ ಅಲ್ಲ, ನನಗೆ ಧೈರ್ಯ ಇಲ್ಲ ಹೇಳ್ಕೊಳ್ಳೋದಕ್ಕೆ ಅಂತ. ನನಗೆ ಧೈರ್ಯ ಇಲ್ಲ, ನಾನು ಎಂತೆಂತ ಕೆಲಸ ಮಾಡಿದ್ದೇನೆ ಗೊತ್ತಾ, ತಾನೇ ಹೇಳ್ಕೊಂಡೇ ಬಿಡ್ತೇನೆ ಕೆಲಸ. ಆದರೆ ಯಾವನು ನಿಜವಾಗ್ಲೂ ಸಭ್ಯರಾಗಿರ್ತಾರೆ ಅವನು ಹೇಳ್ಬೇಕಾರೆ, ಇಲ್ಲ ನನಗೆ ಗೊತ್ತಿಲ್ಲ, ಆ ಯೋಗ್ಯತೆ ನನಗಿಲ್ಲ ಅಂತ ಒಳ್ಳೆ ರೀತಿಯಲ್ಲೂ ಹೇಳುತ್ತಾರೆ. ಈ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಈ ವರ್ಣ ವ್ಯವಸ್ಥೆ ಹೀಗಿದೆ ಅರ್ಜುನ, ವ್ಯವಸ್ಥೆ ಬಿಟ್ಟರೆ ಸಮಾಜ ಉಳಿಯೋದಿಲ್ಲ. ಆದ್ದರಿಂದ ಇವತ್ತು ಯುದ್ಧ ಮಾಡಲೇಬೇಕು ದುರ್ಯೋಧನಾದಿಗಳ ಮೇಲೆ. ಯಾರು ಮಾಡಬೇಕಾಗಿದ್ದೆ ಇವತ್ತಿನ ದಿವಸ ಯಾರು ಮಾಡಬೇಕು? ನಾನು ಮಾಡೋದಂದ್ರೆ ನೀನಂದ್ರೆ ಮಾಡೋದು ಯಾರು ಆಗಿದ್ರೆ? ಕಳ್ಳ ಓಡೋಗ್ತಾರೆ ಪೊಲೀಸ್ ಕೈ, ನಾನಲ್ಲಪ್ಪ ಮನೆಗೆ ಹೋಗ್ತಿದ್ದೀನಿ ಅಂತ ಕೇಳಿದ್ರೆ ಯಾರು ಇಳಿಬೇಕಾಗಿದ್ರು? ಅವನು ಸಿಕ್ಕಿದ್ರೆ ನೀವೇ ಹಿಡ್ಕೊಳ್ಳಿಬೇಕಾರೆ ಅಂತ ಕೇಳಿದ್ರೆ ಸಾಧ್ಯ ಉಂಟಾದ್ರು ಹೇಳಕ್ಕೆ ಬರೋದಿಲ್ಲ. ಸರ್ಕಾರ ನಮ್ಮನ್ನು ಕೇಳೋದಿಲ್ಲ, ದಾರಿಯಲ್ಲಿ ನಮ್ಮನ್ನು ಕೇಳೋದ್ರೆ ಯಾಕೆ ಬಿಟ್ಟು ಅವನು ಕೇಳ್ತಾರೆ, ಯಾಕೆ ಬಿಟ್ಟು ಅವನ ಅಂತ ಕೇಳಿದ್ರೆ ಹೀಗೆ ಆನ್ಸರ್ ನಾವು ಆನ್ಸರಬಲ್ ಅಲ್ಲ ಅರ್ಜುನ, ನೀನು ಆನ್ಸರಬಲ್, ನೀನು ಉತ್ತರ ಕೊಡಬೇಕಾಗ. ಕುರುಕರ್ಮ ಇವ ತಸ್ಮಾತ್ವಂ ಪೂರ್ವೈಹಿ ಪೂರ್ವಕರಂ ಕೃತಂ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಹಿ. ಹಿಂದೆ ಯಾರ್ಯಾರು ಸಜ್ಜನರು ಅಂತಿದ್ದಾರೆ, ಯಾರ್ಯಾರು ಮೋಕ್ಷಾಪೇಕ್ಷಿಗಳು ಅಂತಿದ್ರು, ಅವರೆಲ್ಲ ಕರ್ಮದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯ ಮಾಡಿದವರೇ ಹೊರತು ಈಗೆಲ್ಲ ಕರ್ಮ ಬಿಡುತ್ತೇನೆ ಅಂತ ಹೊರಟವರಲ್ಲ ಅಂತ ಹೇಳಿಬಿಡುತ್ತ. ಇದು ಭಗವಂತ ಹೇಳಿದ ಮಾತು. ಮತ್ತೆ ತನ್ನ ಬಗ್ಗೆ ಭಗವಂತ ಎಚ್ಚರಿಕೆಯನ್ನು ಕೊಟ್ಟ, ನಾನು ವರ್ಣ ವ್ಯವಸ್ಥೆ ಸೃಷ್ಟಿ ಮಾಡಿದ್ದೇನೆ, ಜಗ ಸೃಷ್ಟಿ ಮಾಡಿದ್ದೇನೆ ಅಂದ ಮಾತ್ರಕ್ಕೆ ನನಗೆ ಯಾವ ಲೇಪವೂ ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿಮಾಂ ಯೋಭಿ ಜಾನಾತಿ ಕರ್ಮಭಿರ್ನ ಸಬದ್ಧತೆ. ನನಗೆ ಭಗವಂತನಾದ ನನಗೆ ಕರ್ಮ ಬರದಲ್ಲಿ ಆಸಕ್ತಿ ಇಲ್ಲ, ನನಗೆ ಕರ್ಮಗಳ ಬಂಧನ ಇಲ್ಲ. ಇದು ತತ್ವ. ಈ ರೀತಿ ಯಾರು ನನ್ನ ತಿಳ್ಕೊಂಡು ಬಿಡ್ತಾರಲ್ಲ ಅವರಿಗೂ ಕರ್ಮದ ಬಂಧನ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಈ ರೀತಿ ನನ್ನ ಯಾರು ತಿಳ್ಕೊಳ್ತಾರೆ ಅವರಿಗೂ ಕರ್ಮದ ಬಂಧನ ಇಲ್ಲ. ದೇವರಿಗೆ ಕರ್ಮದ ಬಂಧನ ಇಲ್ಲ, ದೇವರಿಗೆ ಕರ್ಮದ ಬಂಧನ ಇಲ್ಲ ಅಂತ ಯಾರಂತಾರೆ ಅವರಿಗೂ ಕರ್ಮದ ಬಂಧನ ಇಲ್ಲ. ಇದು ವ್ಯವಸ್ಥೆ. ನಾವು ದೇವರಾಗಿದ್ದು ಗೆಲ್ಲಕ್ಕಾಗೋದಿಲ್ಲ, ಆದರೆ ದೇವರನ್ನ ಹಾಗೆ ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ. ಆ ದೃಷ್ಟಿಯಿಂದ ಭಗವಂತನ ಚಿಂತನೆಯ ಕ್ರಮವನ್ನೇ ಹೇಳುತ್ತಾರೆ. ಭಗವಂತ ಏನು ಮಾಡಿದರೂ ಕೂಡ ಲೇಪ ಇಲ್ಲ. ಲೇಪ ಬರೋದು ಯಾವಾಗ? ಒಬ್ಬನು ಕೊಂದ, ಲೇಪ ಬಂತ ಅವನಿಗೆ, ಜಡ್ಜಿದ್ದಾನೆ, ಅವನು ಕೊಲ್ಲಿ ಅಂತ ಹೇಳುತ್ತಾನೆ, ಲೇಪ ಇಲ್ಲ ಇಲ್ಲ ಅವನು. ಇನ್ನೊಬ್ಬ ತಾರೆ ಅವನು ಕೊಲ್ಲಿ ಅಂತ ಕೇಳಿ ನೋಡಂತೆ, ಕೊಲ್ಲಿ ಅಂತ ಮಾತಾಡಿ ಹಿಡ್ಕೊಂಡು ಹೋಗ್ಬಿಡ್ತಾರೆ ತಕ್ಷಣ. ಕೊಂದವನು ಕೊಲ್ಲಿ ಅಂತ ಅಡ್ವೈಸ್ ಮಾಡಿ ಜಾಸ್ತಿ ಶಿಕ್ಷೆ ಕೊಡ್ತಾರೆ. ಕೊಂದವನಿಗಿಂತ ಕೊಲ್ಲಿ ಅಂತ ಹೇಳಿದವನು ಶಿಕ್ಷೆ ಜಾಸ್ತಿ ಯಾವಾಗಲೂ ಕೂಡ. ನ್ಯಾಯಾಧೀಶಿಗೆ ಹಾಗಲ್ಲ, ಅವನಿಗೆ ಇನ್ನ ಮತ್ತೆ ಅವ್ರ ಸ್ಪೆಷಲ್ ಅಲವೆನ್ಸ್ಗಳೆಲ್ಲ ಅದಕ್ಕೆ ಸರಿಯಾಗಿ ಓವರ್ ಇದು ಮಾಡಿದ ಅಂತ ಕೇಳಿದ್ರೆ ಭಾರಿ ಖುಷಿ ಅವನ ಬಗ್ಗೆ. ಯಾಕೆ ಇರೋದೇ ಅದಕ್ಕೋಸ್ಕರ, ಅವನು ಅವನ ಕರ್ತವ್ಯನೇ ನ್ಯಾಯಾನ್ಯಾಯ ತೀರ್ಮಾನಕ್ಕೆ ಇರೋದ್ರಿಂದ ಅವನದು ಗುಣ ಅದು ಬಂದು. ಆದ್ರಿಂದ ಇವತ್ತು ಭಗವಂತ ಹಾಗಿದ್ದಾನಾದ್ದರಿಂದ ಅವನು ಏನು ಮಾಡಿದ್ರು ಕೂಡ ಅವನಿಗೆ ಅನ್ಯಾಯದ ಪ್ರಶ್ನೆಯೇ ಇಲ್ಲ, ಅವನಿಗೆ ಅನ್ಯಾಯದ ಬಗ್ಗೆ ಮಾತಾಡೋಹಾಗೇ ಇಲ್ಲ. ನಾವು ಅಂತ ಮತ್ತೆ ಸಾಮಾನ್ಯವಾಗಿ ಆಡ್ತಾನೆ ಇರ್ತೇವೆ, ಎಷ್ಟೋ ಮನೆಗಳನ್ನು ನೋಡ್ತಾ ಇರ್ತಾರೆ, ಪಾಪ ಏನೋ ಆಗಿರುತ್ತೆ, ಚಿಕ್ಕವರು ಸತ್ತು ಹೋಗಿರ್ತಾರೆ, ದೊಡ್ಡವರು ಅಳ್ತಾ ಇರ್ತಾರೆ, ಯಾರೋ ನೋಡ್ತಾರೆ, ಪಾಪ ದೇವರು ಭಾರಿ ಅನ್ಯಾಯ ಮಾಡಿಬಿಟ್ಟ, ಆ ರಿಮಾರ್ಕ್ ಮಾಡಕ್ಕೆ ಹೋಗಿರ್ತಾನೆ ಪುಣ್ಯಾತ್ಮ. ಮತ್ತೆ ಮನೆ ಕೂಡ ಸಾಧ್ಯ ಇದ್ದಾರೆ, ದೇವರು ಬೆಲೆ ಹೋಗಿರ್ತಾನೆ ಅಷ್ಟೇ, ದೇವರು ಭಾರಿ ಅನ್ಯಾಯ ಮಾಡಿಬಿಟ್ಟ. ದೇವರ ಅನ್ಯಾಯ ಮಾಡಿದ್ರೆ ನಿನ್ಗೇನು ಗೊತ್ತು ದೇವ್ರ ವಿಚಾರ? ಈ ಮಧ್ಯೆ ಸತ್ತವನು ಯಾರು ಒಳಗೆ ಏನಾದ್ರು ಗೊತ್ತಾ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಗೊತ್ತೇವೆ. ದೇವರು ಭಾರಿ ಅನ್ಯಾಯ ಮಾಡಿಬಿಟ್ಟ, ಫೇಲ್ ಅದರ ಕಡೆ ಎಕ್ಸಾಮ್ ಅಂದ್ರೆ ಭಾರಿ ಮೋಸ ಮಾಡಿಬಿಟ್ರೆ ಅಂದ್ರೆ ಯಾವ ಯಾತಕ್ಕೆ ಫೇಲ್ ಆಗಿದ್ರೆ ಗೊತ್ತೇ ಇಲ್ಲ ಅವನಿಗೆ. ಏನ್ ಸರ್ ಹತ್ತನೇ ಸತ್ತನ ಫೇಲ್ ಮಾಡಿಬಿಡೋದ? ಹತ್ತನೇ ಸತ್ತನ ಖಾಲಿ ಪೇಪರ್ ಕೊಡ್ಬೇಕ ಇವನು, ಅದನ್ನ ಯೋಚನೆ ಮಾಡಿ. ಅದಿಲ್ಲ ಅದು ಎಷ್ಟು ಸತ್ಯ ಅಂತ ಅದನ್ನು ನೆನೆಸ್ಬೇಕಾಗಿದ್ರೆ ಬರೀಬೇಕಾದ್ರೆ ಎರಡು ಕಲಿಕೇಶನ್ ಏನ್ ಬರೀತಾರೆ ಅವ್ರು, ಎಷ್ಟು ಸರಿ ಬರೀತಾರೆ ಅಂತ ಅವನು. 20 ಸತ್ ಬರ್ಬಿಟ್ರೆ ಪಾಸ್ ಅಂತ ಹೇಳ್ತೀರಾ? ಎಷ್ಟು ತಪ್ಪಿದು, ಅಡಿಕೆ ಮಾಡಕ್ ಬರೋದಿಲ್ಲ. ಅದಕ್ಕೇನಾದ್ರೂ ನಡೆದ್ರೆ ನಡೆದಿದೆ ಅಂತ ಅಷ್ಟೇ ಹೇಳಬೇಕೆ ಹೊರತು, ನಾವು ನಮ್ಮ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟು ದೇವರು ತಪ್ಪು ಮಾಡದ ಅಂತ ಹೇಳೋದಕ್ಕೆ ಹೋಗಬಾರದು. ಅದನ್ನ ಭಗವಂತ ನನಗೆ ತಪ್ಪು ಇಲ್ಲ ಏನಾದ್ರು ನೀನು ಹೇಳಿದ್ಮೇಲೆ ಕೂಡ ಹೇಳೋದಕ್ಕೆ ಹೊರಟ್ರೆ ತಪ್ಪಾಗಲಿಲ್ಲವೆ. ನಮಾಂ ಕರ್ಮಾಣಿ ಲಿಂಪಂತಿ ನನಗೆಂದೂ ಕರ್ಮದ ಲೇಪ ಇಲ್ಲ. ಅಷ್ಟೇ ಅಲ್ಲ, ನಮೇ ಕರ್ಮ ಫಲೇಶು, ಅದೇ ಕಾರಣ. ಫಲದ ಅಪೇಕ್ಷೆ ಬಂತು ಆಗ ಆಶೀರ್ವಾದ, ಫಲದ ಅಪೇಕ್ಷೆ ಬಂತು ಬಂಧನ ಪ್ರಾರಂಭ, ಫಲದ ಅಪೇಕ್ಷೆ ಇಲ್ಲೋ ಬಂಧನ ಪ್ರಾರಂಭ ಇಲ್ಲ. ಯಾರೋ 12 ಗಂಟೆ ಬಂದ 3 ಗಂಟೆ ಹೋಗಿಬಿಟ್ಟ, ಯಾರೋ ಕೇಳಿದ್ರು ಏನ್ ಸಾರ ಬಂದ ಹಾಗೋಗುತ್ತೆ ನಮ್ಮನ್ನು ಇನ್ಸಿಸ್ಟ್ ಮಾಡ್ತೇನೆ ಅಂತ ಕೇಳಿದ್ರೆ, ಆಗಾದ್ರೆ ವರ್ಕಯ್ಯ ಒಂದು ಬೇಕಾದ್ರೆ ಬರ್ತಾನೆ, ಒಂದು ಪೈಸಾ ತೊಗೊಳೋದಿಲ್ಲ ಅವನೀಗ, ಬೇಕಾದ್ರೆ ಬರ್ತಾನೆ ನಮ್ಮ ರಿಕ್ವೆಸ್ಟ್ ನಲ್ಲಿ ಬರ್ತಾನೆ ಅಷ್ಟೇ, ಆತೇನೋ ಬರೋದಿಲ್ಲ. ಇವಾಗ ಆನರ್ ಲೆಕ್ಚರರ್ ಆದ್ರೆ ಅವಳು ಬರ್ತಾನೆ ಹೋಗಿಬಿಡ್ತಾನೆ. ಆದ್ರೆ ಇವನಾಗಿದ್ರೆ ಡ್ಯೂಟಿ ಇರ್ಲಿ ಬಿಟ್ಟು ತಪ್ಪು ಕೂತಿರ್ಬೇಕು ಅವನು. ಯಾಕೆ ಅದಕ್ಕೆ ಯಾರು ಪೇಡ್ ಫಾರ್ ಇಟ್ ಅಂತ ಹೇಳ್ತಾರೆ, ಪೇಡ್ ಫಾರ್ ಇಟ್. ಮತ್ತು ಭಗವಂತನಿಗೆ ಯಾರು ಸಂಬಳ ಕೊಡೋ ಲೆಕ್ಕ ಹಾಕಿ, ಯಾರು ಕೊಡಾಗಿಲ್ಲ, ಅವನಿಗೆ ಕೇಳಾಗಿಲ್ಲ. ಆದ್ರಿಂದ ಅವನಿಗೆ ಕರ್ಮದ ಬಂಧನದ ಹೆಸರೇ ಇಲ್ಲ. ನಮಾಂ ಕರ್ಮಾಣಿ ನಿಂಪಂತಿ ನಮೇ ಕರ್ಮಭಿರ್ನ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿ ಜಾನಾತಿ ಕರ್ಮಭಿರ್ನ ಸಬದ್ಧತೆ. ಆದ್ದರಿಂದ ಕರ್ಮಫಲ ಬಿಡಿ ಅಂತ ನಮಗೆ ಹೇಳಿದನಲ್ಲ, ನೀವು ಕರ್ಮಫಲ ಬಿಡಿ, ನಿಮಗೆ ಕರ್ಮದ ಬಂಧನ ಇಲ್ಲಾಗ. ಕರ್ಮದ ಫಲದ ಅಪೇಕ್ಷೆ ತೊರೆದವನಿಗೆ ಕರ್ಮಬಂಧಕವಾಗಲಿ ಸಾಧ್ಯವೇ ಇಲ್ಲ ಅನ್ನೋ ತತ್ವವನ್ನು ಭಗವಂತ ಸಾರಿದ ರೀತಿಯಲ್ಲಿ ಇಷ್ಟು ಹೇಳಿ, ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರದೆ ಮೋಕ್ಷವು ಎರಡು ಭಾಗ ಇದೆ. ಬರೀ ಕರ್ಮ ಮಾಡಿದರೂ ಅಲ್ಲ, ಜ್ಞಾತ್ವಾ ಕೃತಂ ಕರ್ಮ ತಿಳಿದು ಕರ್ಮ ಮಾಡಿದ್ದಾರೆ ಅವರು. ತಿಳಿದೇ ಮಾಡೋದು ಬೇರೆ, ತಿಳಿದು ಮಾಡೋದು ಬೇರೆ. ಯಾರೋ ಡಾಕ್ಟರ್ ಆಪರೇಷನ್ ಮಾಡಿದ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಮಾಡಕ್ಕೆ ಹೋದ್ರೆ ಅಲ್ಲಿ ಯಾರು ರೋಗಿ ಸತ್ತು ಹೋದ, ಐದು ಶುರು ಮಾಡಿದೆ ಅವನು, ಎಷ್ಟು ದಿನ ಮಾಡ್ತಾರೋ ಗೊತ್ತಾ? ಡಾಕ್ಟರ್ ಆಪರೇಷನ್ ಮಾಡಿದ, ಸತ್ತು ಹೋಗ್ಬಿಟ್ಟ ರೋಗಿ. ಇನ್ನೊಬ್ಬನ ಅವನು ತಾನೇ ಮಾಡಿದ, ಅವನು ಸತ್ತು ಹೋಗ್ಬಿಟ್ಟ. ಹೇಳಿದರು ನಿಮ್ಗೆ ಜನ ಕೇಳಿ, ಯಾಕೆ ಮಾಡಿ ಬೈತಾರೆ? ಮತ್ತೆ ಅವನೇ ಬೈಯೋದಿಲ್ಲ ಡಾಕ್ಟರ್, ಅವನೇ ಬೈಯೋದಿಲ್ಲ, ಅವನು ಮಾಡಿ ಸತ್ತು ಹೋಗ್ಬಿಟ್ಟ ಅಂತ ಕೇಳಿದ್ರೆ, ಅದನ್ನೇ ಓದಿದವನು, ಅದನ್ನೇ ತಿಳಿದವನು, ಅವನಿಗೆ ಗೊತ್ತಿದ್ದು ಮಾಡಿದವನು. ಇವನು ಹಾಗಲ್ಲ, ಅವನು ಮಾಡದ ಅಂತ ಮಾಡಕ್ ಹೋದವನ. ತಿಳಿದು ಮಾಡೋದು ಬೇರೆ, ತಿಳಿದೆ ಮಾಡೋದು ಬೇರೆ. ಅದಕ್ಕೆ ಲೈಸೆನ್ಸ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿದ್ರೆ ಎಷ್ಟೋ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ. ಕಾರಣ ಲೈಸೆನ್ಸ್ ಇದ್ದವನು ಆಕ್ಸಿಡೆಂಟ್ ಮಾಡಿದ್ರೆ ಶಿಕ್ಷೆ ಬೇರೆ, ಇಲ್ದವನು ಮಾಡಿದ್ರೆ ಶಿಕ್ಷೆ ಬೇರೆ. ಅದು ಆಕ್ಸಿಡೆಂಟ್ ಮಾಡಬಹುದು ಅಂತ ಅರ್ಥ, ಲೈಸೆನ್ಸ್ ಮಾಡಿ ಮಾಡಬಹುದು ಅಂತ ಅರ್ಥ ಅಲ್ಲ. ಆದ್ರೆ ಲೈಸೆನ್ಸ್ ಇಲ್ಲದೆ ಮಾಡಿದಾಗ ಡಬಲ್ ಅಫೆನ್ಸ್ ಅದು. ಅಂದ್ರೆ ವೆಹಿಕಲ್ ರೈಡ್ ಮಾಡಬೇಕಾದ್ರೆ ಅಫೆನ್ಸ್ ಅವನಿಗೆ ಅದು ಇದೇ ಇಲ್ಲ, ರೈತೇ ಇಲ್ಲ ಅವನಿಗೆ, ಅದೊಂದು ತಪ್ಪು ಮಾಡಿದ್ದಿನೊಂದು ತಪ್ಪು. ಆದ್ರೆ ಇದ್ದು ಮಾಡಿದವನಿಗಾದ್ರೆ ಲೈಸೆನ್ಸ್ ಇದೆ, ಆದ್ರಿಂದ ಆ ಲೈಸೆನ್ಸ್ ಇಲ್ಲ ಅನ್ನೋ ಅಪರಾಧ ಅವನಿಗಿಲ್ಲ. ಆದ್ರೆ ತಪ್ಪು ತಪ್ಪು ಆ ತಪ್ಪು ಬೇರೆ ಶಿಕ್ಷೆವು. ಈ ದೃಷ್ಟಿಯೊಳಗೆ ಏವಂ ದಾತ್ವಾ ಕೃತಂ ಕರ್ಮ, ಏನೇ ಕರ್ಮವನ್ನು ಮಾಡಿ ತಿಳಿದು ಮಾಡಿ ಅಂತ ಹೇಳ್ತಾರೆ. ತಿಳಿದು ಮಾಡಿ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಇದು ಇವತ್ತಿನಿಂದ ಹೊಸ್ತಾಗಿ ಬಂದ ವ್ಯವಸ್ಥೆ ಎಲ್ಲ ಪೂರ್ವೈರಪಿ ಮುಮುಕ್ಷುಭಿ. ಹಿಂದೆ ಯಾರ್ಯಾರು ಸಜ್ಜನರು ಅಂತಿದ್ರು, ಯಾರ್ಯಾರು ಯೋಗ್ಯರು ಅಂತಿದ್ರು, ಸದ್ಯತೆ ಪಡೆದವರು ಅಂತಿದ್ರು, ಅವರೆಲ್ಲ ಹೀಗೆ ಬದುಕಿದವರು ಅರ್ಜುನ, ಬೇರೆಯವರಲ್ಲ. ನೀನು ಹಾಗೆ ಮಾಡಬೇಕು ಅಂತಿದ್ರೆ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ. ಹಿಂದಿನ ಜನಗಳಿಂದ ಅವರಿಗೂ ಹಿಂದೆ ಇದ್ದ ಕರ್ಮ ಏನು ಸರಿಯಾಗಿ ಮಾಡಲ್ಪಟ್ಟಿತ್ತಲ್ಲ ಅದನ್ನು ನೋಡಿ ಹೀಗೆ ಮಾಡಬೇಕು, ಬೇರೆ ದಾರಿಯೇ ಇಲ್ಲ. ಸಂಪ್ರದಾಯ ಅಂತ ಬಂತಲ್ಲ ಅದಕ್ಕೊಂದು ದೃಷ್ಟಾಂತ ಇದು. ಅದ್ರ ಹೇಳ್ತಾ ನಮ್ಮಲ್ಲಿ ಈ ಪದ್ಧತಿ ಇದೆ ಅಂತ ಹೇಳ್ತಾರೆ. ಇದರಿಂದ ಬಂತು, ಹಿಂದಿನವರು ಮಾಡಿದ್ರು, ಅದನ್ನು ನೋಡಿ ಇನ್ನೊಬ್ರು ಮಾಡಿದ್ರು, ಅದನ್ನು ಮತ್ತೊಬ್ಬರು ಮಾಡಿದ್ರು. ಒಳ್ಳೆ ಕೆಲಸಗಳನ್ನ ಬೇರೆ ಆಧಾರ ಇಲ್ಲದ ಹೋದಾಗಲೂ ಕೂಡ ಅವರು ಮಾಡಿದ್ದರೂ ಒಂದೇ ಕಾರಣಕ್ಕನ್ನು ಮಾಡಬಹುದು. ಆದ್ರೆ ತಪ್ಪು ಅಂತ ಆಧಾರ ಇದ್ರೆ ಮಾತ್ರ ಕಂಟಿನ್ಯೂ ಮಾಡಕ್ ಬರೋದು, ಬಿಟ್ಟು ಹಾಕ್ಬಿಡ್ಬೇಕಲ್ಲ. ತಪ್ಪಲ್ಲದೇ ವಿಚಾರ ಬಂದಿದ್ರೆ ದೊಡ್ಡವರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮಾಡಿದ್ರೆ ಏನೂ ತಪ್ಪಲ್ಲ, ನೀನಾ ಕೆಲಸ ಮಾಡಿದೆ. ಇನ್ನೊಂದು ಮುಂದೆ ಒಂದು ಮಾತು ಬರೋದು, ಕರ್ಮಾಕರ್ಮ ವಿಕರ್ಮೇತಿ ಕವಯೋಪಿ ಅತ್ರ ಮೋಹಿತಾ. ವಿಶೇಷವಾದ ಶ್ಲೋಕ ಇದು. ಕರ್ಮಾಕರ್ಮ ವಿಕರ್ಮೇತಿ ಕವಯೋಪಿ ಅತ್ರ ಮೋಹಿತಾ. ಕರ್ಮ ಅಕರ್ಮ ವಿಕರ್ಮ ಇದರ ಬಗ್ಗೆ ಕವಿಗಳು ಕೂಡ ಮೋಹಿತರಾಗಿ ಬಿಟ್ಟಿದ್ದಾರೆ. ಒಂದು ಕವಿಗಳು ಅಂದರೆ ಸ್ವಯಸ್ಸಂತ ಅರ್ಥ ಅಲ್ಲ, ಸಂಖ್ಯಾವಾನ್ ಪಂಡಿತ ಕವಿ. ಅವರು ವಿದ್ವಾಂಸರು ಗೊಂದಲಕ್ಕೊಳಗಾಗ್ತಾರೆ ಅಂತ. ಯಾವುದು ಕರ್ಮ ಅಂತ ಸ್ಪೆಸಿಫಿಕ್ ಡಿಫೈನ್ ಮಾಡಬೇಕಲ್ಲ, ತುಂಬ ಕಷ್ಟದ ಕೆಲಸ. ಇವಾಗ ಎಷ್ಟೋ ಜನ ತಕ್ಷಣ ಸುಮ್ಮನೆ ಕೇಳ್ಕೊಂಡು ತೊಂದರೆ ಆಗೋದಿಲ್ಲ, ಈ ಪ್ರಸಂಗ ಬಂದಿರುತ್ತೆ ಇಲ್ಲೇನು ಮಾಡಬೇಕು ಅಂತ ಕೇಳುತ್ತಾರೆ. ಉತ್ತರ